ओम हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे ॐ जन्माद्यस्य यतोऽन्वयादितरतश्चार्थेष्वभिघ्नस्वराट तेने ब्रह्महृदाय आदिकवये मुह्यन्ति यं सूरयः तेजोवारिमृदां व्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः ओम् ನಂತರ ಕೃಷ್ಣನ ಹತ್ತಿರ ಕೃಷ್ಣನ ಸ್ನೇಹಿತ ಬರ್ತಾ ಇದ್ದಾನೆ ಗೋಪಬಾಲಕ ಶ್ರೀಧಾಮ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ತಾಳವನ ಇದೆ ತಾಳ ವೃಕ್ಷಗಳಿವೆ ತುಂಬ ಹಣ್ಣಿದೆ ಆದರೆ ಆ ಧೇನುಕಾಸುರು ತುಂಬ ತೊಂದರೆ ಕೊಡ್ತಾನಯ್ಯ ಅಂತ ಹೇಳಿದಾಗ ರಾಮಕೃಷ್ಣರು ಎಲ್ಲರಿಂದ ಕೂಡಿಕೊಂಡು ಹೋಗ್ತಾ ಇದ್ದಾರೆ ಬಲರಾಮನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಹೇ ಬಲರಾಮ ಹಣ್ಣುಗಳು ಅಲಗಾಡಿಸು ಗಿಡವನ್ನು ಬಡದ ಬಲರಾಮ ಬಡದ ಕೂಡಲೇ ಇಡೀ ಒಂದು ಗಿಡಕ್ಕೊಂದು ಆ ಪ್ರಕಾರ ಎಲ್ಲ ಗಿಡಗಳು ಬಡದುಕೊಂಡು ಹಣ್ಣುಗಳೆಲ್ಲ ಉದುರುಬಿದ್ವು ಅದನ್ನು ಕೇಳಿ ಧೇನುಕಾಸುರ ವೇಗವಾಗಿ ಬರ್ತಾ ಇದ್ದಾನೆ ಅಂತಹ ಕಾಲಕ್ಕೆ ಅವನನ್ನು ಸಂಹಾರ ಮಾಡಿ ಅವನ ಎರಡೂ ಹಿಂದಿನ ಕಾಲನ್ನು ಹಿಡಿದುಕೊಂಡು ಗಾಳಿಯಲ್ಲಿ ಎತ್ತಿ ಅವನನ್ನು ಗಿಡಕ್ಕೆ ಹಾಕಿ ಬಡಿದು ಕೊಂದು ಹಾಕ್ತಾ ಇದ್ದಾರೆ ಹಾಗೆ ಅವನ ಅನುಚರನ್ನೆಲ್ಲರೂ ಸಂಹಾರ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಬಲರಾಮನೊಳಗೆ ನಿಂತು ಧೇನುಕಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ಕೃಷ್ಣನಿಗೆ ಧೇನುಕಾಸುರ ಸಂಹಾರಿ ಅಂತ ಹೆಸರು ಬಂತು ನಂತರ ಯಮುನಾ ಜಲಕ್ಕೆ ಹೋಗ್ತಾ ಇದ್ದಾರೆ ನೀರು ಕುಡಿಯಲಿಕ್ಕೆ ಒಂದು ದಿವಸ ಹೋದಾಗ ಎಲ್ಲ ಆಕಳುಗಳ ಸಹಿತ ಗೋಪಬಾಲಕರೆಲ್ಲ ಸತ್ತು ಬಿದ್ದು ಹೋಗ್ತಾ ಇದ್ದಾರೆ ವಿಷಜಲವನ್ನು ಪಾರ ಮಾಡಿ ತನ್ನ ನೋಟದಿಂದಲೇ ಕೃಷ್ಣ ಎಲ್ಲರನ್ನ ಬದುಕಿಸಿದ ನಂತರ ನೋಡಿದ ಕೃಷ್ಣ ಯಮುನಾ ಹೃದಯದಲ್ಲಿ ಆ ಮಡುವಿನಲ್ಲಿ ಕಾಲೀಯನ ವಿಷದಿಂದಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ತಾನು ಚೆಂಡಿನ ನೆಪದಿಂದ ಹಾರತಾ ಇದ್ದಾನೆ. ಸಿಟ್ಟಲ್ಲಿ ಬಂದು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದಂಥ ಕಾಲಿಯನ ಫಣಗಳನ್ನು ಏರಿ ತಾಂಡವ ನೃತ್ಯವನ್ನಾಡಿದ. ಬ್ರಹ್ಮದೇವರು ಮೃದಂಗ ಬಾರಿಸಿದರು, ರುದ್ರದೇವರು ತಾಳ ತಟ್ಟಿದರು, ಹನುಮಂತ ಒಳ್ಳೆ ಹಾಡನ್ನು ಹೇಳಿದ, ಸ್ವಾಮಿ ನರ್ತನೆ ಮಾಡಿದ. ಅವರ ಪತ್ನಿಯರೆಲ್ಲರೂ ಬಂದು ಸ್ತೋತ್ರ ಮಾಡಿದಾಗ ಭಗವಂತ ಪ್ರಸನ್ನನಾಗಿ ಕಳಿಸಿಕೊಡ್ತಾ ಇದ್ದಾನೆ ರಮಣಕ ದ್ವೀಪಕ್ಕೆ. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ಈ ರೀತಿಯಾಗಿ ನರ್ತನ ಮಾಡಿ ಅವರನ್ನೆಲ್ಲ ರಮಣಕ ದ್ವೀಪ ಕಲಿಸಿಕೊಡುವ ಕಾಲಕ್ಕೆ ಕೃಷ್ಣ ಇಲ್ಲಿ ನೀರಿನಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಅಂತ ಉತ್ಪಾತಗಳಿಂದ ಗೋಕುಲದಲ್ಲಿ ಉತ್ಪಾತಗಳಾಯಿತು. ಆ ಉತ್ಪಾತದಿಂದಾಗಿ ಎಲ್ಲರೂ ಅಲ್ಲಿಗೆ ಬರ್ತಾ ಇದ್ದಾರೆ. ಕೃಷ್ಣ ಕಾಲಿಯ ಮಥನ ಮಾಡಿದ, ಕಳಿಸಿಕೊಟ್ಟ. ರಾತ್ರಿ ಹಿಂದೆ ತಿರುಗಿ ಹೋಗಲಾರದೆ ಎಲ್ಲರಲ್ಲೇ ಇದ್ದರು. ರಾತ್ರಿ ಅಗ್ನಿ ಬರ್ತಾ ಇದೆ, ದಾವಾಗ್ನಿ. ಎಲ್ಲರೂ ಭಗವಂತನ ಶರಣಾಗತರಾಗ್ತಾ ಇದ್ದಾರೆ. ಭಗವಂತ ಅಗ್ನಿಯನ್ನು ಪಾನ ಮಾಡಿ ನನ್ನ ಮುಖದಿಂದಲೇ ಅಗ್ನಿ ಹುಟ್ಟಿದ್ದು ಅಂತ ತೋರಿಸಿಕೊಟ್ಟ. ನಂತರ ಇಂದ್ರದೇವರಿಗೆ ಯಜ್ಞವನ್ನು ಮಾಡಬೇಕು ಅಂತ ಎಲ್ಲ ಹೊರಡ್ತಾ ಇದ್ದಾರೆ ಇತ್ತ. ಅತ್ತ ವಿಶೇಷವಾಗಿ ಗ್ರೀಷ್ಮ ಋತು ಬರ್ತಾ ಇದೆ. ಹುಡುಗರ ಜೊತೆಗೆ ಕೃಷ್ಣ ಆಟ ಆಡತಾ ಆಕಳನ್ನು ಕಾಯ್ತಾ ಇರುವಾಗ ಗೋಪಬಾಲಕನ ರೂಪದಲ್ಲಿ ಪ್ರಣಂಬಾಸುರ ಬರ್ತಾ ಇದ್ದಾನೆ. ಆಟದ ನೆಪದಿಂದ ಬಲರಾಮನನ್ನು ಹೊತ್ತುಕೊಂಡು ಹೋಗ್ತಾ ಇರುವ ಕಾಲಕ್ಕೆ ಬಲರಾಮನಿಗೆ ಮೂಲ ರೂಪವಾದ ನೆನಪು ತಂದುಕೊಟ್ಟು ಬಲರಾಮನ ಮೂಲಕ ಅವನ ಸಂಹಾರ ಮಾಡಿಸಿದ್ದೇ ಕೃಷ್ಣ. ದೇವತೆಗಳೆಲ್ಲ ಸಂತೋಷ ಪಡ್ತಾ ಇದ್ದಾರೆ ಅವನು ಸಂಹಾರ ಮಾಡಿದ್ದಕ್ಕೆ. ನಂತರ ಮುಂಜಾಟವಿಯಲ್ಲಿ ಮತ್ತು ಬಂದಿದ್ದಾರೆ. ಅಲ್ಲಿ ಆಕಳುಗಳೆಲ್ಲ ಮಾರ್ಗ ತಪ್ಪಿ ಹೋಗ್ತಾ ಇವೆ. ಕೃಷ್ಣ ಅವಳೆಲ್ಲರನ್ನ ಕರೆದರೆ ಆಕಳುಗಳೆಲ್ಲ ತಿರುಗಿ ಬರ್ತಾ ಇವೆ. ಅಷ್ಟರೊಳಗೆ ಅಗ್ನಿ ಸುತ್ತಾಕಿದೆ. ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡಿದರೆ ಕಣ್ಣು ಮುಚ್ಚಿ ಅಂತ ಹೇಳಿದ. ಕಣ್ಣು ತೆಗೆಯೋದ್ರೊಳಗೆ ಎಲ್ಲರೂ ತಮ್ಮ ಬೃಂದಾವನದ ಮುಂದೆ, ಭಾಂಡೀರ ವಟವೃಕ್ಷದ ಮುಂದೆ ಎಲ್ಲರೂ ಇದ್ದಾರೆ. ಆ ರೀತಿ ಯೋಗ ಶಕ್ತಿಯನ್ನು ಪ್ರದರ್ಶನ ಮಾಡಿದ ಶ್ರೀಕೃಷ್ಣ. ನಂತರ ವಿಶೇಷವಾಗಿ ಮಳೆಗಾಲ ಬರ್ತಾ ಇದೆ. ಮಳೆಗಾಲದಲ್ಲಿ ಒಂದು ಬೆಟ್ಟದ ಅಡಿಯಲ್ಲಿ ಕಲ್ಲನ್ನೇ ತಟ್ಟೆಯನ್ನಾಗಿ ಮಾಡಿ, ಅಂದರೆ ಸ್ಪರ್ಶದಿಂದ ತಟ್ಟೆ ಥರ ಆದರೆ ಅದರಲ್ಲಿ ಭೋಜನವನ್ನು ದದ್ಯನ್ನ ಭೋಜನ ಮಾಡಿದ ಅಂತ ಹೇಳಿದರು. ಶರತ್ಕಾಲ ಬರ್ತಾ ಇದೆ. ಕೃಷ್ಣ ವೇಣುಗಾನ ಮಾಡ್ತಾ ಇದ್ದಾನೆ. ಅವಾಗೆ ಗೋಪಿಕಾ ಸ್ತ್ರೀಯರೆಲ್ಲರೂ ಅದನ್ನು ಕೇಳಿ ತುಂಬ ಸಂತೋಷ ಪಡ್ತಾ ಇದ್ದಾರೆ, ಪ್ರಶಂಸೆ ಮಾಡ್ತಾ ಇದ್ದಾರೆ. ನಂತರ ಹಿಮ ಋತು ಬರ್ತಾ ಇದೆ, ಹೇಮಂತ ಋತು. ಆವಾಗ ಗೋಪಕುಮಾರಿಯರೆಲ್ಲ ಸೇರಿಕೊಂಡು ಬೆಳಗಿನ ಜಾವ ಕಾತ್ಯಾಯಿನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ವಸ್ತ್ರಗಳನ್ನು ಉಡದೆ ಸ್ನಾನಕ್ಕೆ ಹೋದರೂ ಜಲಾಭಿಮಾನಿ ದೇವತೆಗಳಿಗೆ ಅಪಮಾನ ಮಾಡಿದರಾದ್ದರಿಂದ ಕೃಷ್ಣ ಅವರ ವಸ್ತ್ರಗಳನ್ನು ಅಪಹಾರ ಮಾಡಿ ಅವರಿಗೆ ಈ ತಪ್ಪನ್ನು ತಿಳಿಸಿಕೊಟ್ಟು ಅನುಗ್ರಹ ಮಾಡಿಕೊಡ್ತಾ ಇದ್ದಾನೆ. ನಂತರ ಎಲ್ಲ ಗೋಪಬಾಲಕರು ದೇವರನ್ನು ಕೆಡ್ತಾ ಇದ್ದಾರೆ. ಹಸಿಯಾಗ್ತಾ ಇದೆ ಕೃಷ್ಣ. ಹತ್ತಿರದಲ್ಲೇ ಬ್ರಾಹ್ಮಣರ ಆಶ್ರಮ ಇದೆ, ಅಲ್ಲಿ ಯಜ್ಞಗಳು ಮಾಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಕೇಳಿ ಅಂತ ಹೇಳಿದಾಗ ಅಲ್ಲೇ ಎಲ್ಲ ಪದಾರ್ಥಗಳಿದ್ದರೂ ಅಲ್ಲಿ ಇದ್ದವರು ಕೊಟ್ಟಿಲ್ಲ, ಏನೂ ಹೇಳಿಲ್ಲ, ಸುಮ್ಮನೆ ಇದ್ದಾರೆ. ಹೇಳಿದರು ಇವರು ಕೃಷ್ಣ ಬಂದಿದ್ದಾನೆ, ಕೃಷ್ಣನಿಗೆ ಹಸಿವೆ ಆಗಿದೆ ಬೇಕಂತೆ, ಆದರೂ ಕೊಡಲಿಲ್ಲ. ನಂತರ ಕೃಷ್ಣ ಹತ್ರ ಹೋಗಿ ಹೇಳ್ತಾರೆ, ಕೃಷ್ಣ ನಿನ್ನ ಹೆಸರು ಹೇಳಿದ್ರೆ ಏನು ಕೆಲಸ ಆಗಲಿಲ್ಲ. ಕೃಷ್ಣ ಅಂತಾನೆ, ಅಲ್ಲಿಗಾಕೆ ಹೋಗಿದ್ದೀರಾ? ಅವರ ಹೆಂಡತಿಯರು ಹಿಂದೆ ಇರ್ತಾರೆ, ಅವರ ಹತ್ರ ಹೋಗಿ ಅವರ ಹತ್ತಿರ ಹೋದಾಗ ಅವರೆಲ್ಲರೂ ಕೂಡ ವಿಶೇಷವಾಗಿ ಕೃಷ್ಣನ ಮೇಲೆ ಭಕ್ತಿಯಿಂದ ಎಲ್ಲ ಪದಾರ್ಥಗಳನ್ನು ತಂದು ಕೃಷ್ಣನಿಗೆ ಉಣಿಸಿ ಪುನಃ ಆತನ ಅನುಗ್ರಹದಿಂದ ತಮ್ಮ ಗಂಡಂದಿರಿಗೆಲ್ಲ ಸಿಟ್ಟು ಶಾಂತ ಆಗುವಂತೆ ಮಾಡಿದರೆ ಹೋದರು. ಎಲ್ಲರೂ ಬೈಕೊಳ್ತಾ ಇದ್ದಾರೆ ತಮ್ಮನ್ನು ತಾವು. ದೇವರೇ ಬಂದಿದ್ದ, ನಮ್ಮ ಅಧ್ಯಯನಕ್ಕೆ ಧಿಕ್ಕಾರ ಇರಲಿ, ದೇವರಿಗೆ ಅನ್ನ ಕೊಟ್ಟಿಲ್ಲ, ಇದೆಂಥ ಪರಿಸ್ಥಿತಿ ಅಂತ ತಮ್ಮನ್ನು ತಾವು ಬೈದುಕೊಳ್ತಾ ಇದ್ದಾರೆ ಬ್ರಾಹ್ಮಣರೆಲ್ಲ. ನಂತರ ಇಂದ್ರದೇವರ ಯಾಗವನ್ನ ಭಂಗ ಮಾಡುತ್ತಾ ಇದ್ದಾನೆ ಕೃಷ್ಣ. ಬೆಟ್ಟಕ್ಕೆ ಯಾಗ ಮಾಡಿಸಿದ, ಬೆಟ್ಟದ ಆಕಾರದಲ್ಲಿ ತಾನೇ ನಿಂತು ಎಲ್ಲವನ್ನ ಸ್ವೀಕಾರ ಮಾಡಿದ. ಇಂದ್ರದೇವರಿಗೆ ಸಿಟ್ಟು ಬಂದು ಮಳೆ ಸುರಿದರೆ 7 ದಿನಗಳ ಕಾಲ ಗೋವರ್ಧನ ಪರ್ವತವನ್ನು ಕಿರುಬೆರಳಲ್ಲಿ ಎತ್ತಿ ಎಲ್ಲರನ್ನು ಕಾಯ್ದ, ಇಂದ್ರದೇವರ ಗರ್ವಭಂಗ ಮಾಡಿದ. ಇಂದ್ರದೇವರನ್ನು ಸ್ತೋತ್ರನಾದ ಶರಣಾಗತನಾದಂಥ ಇಂದ್ರದೇವರು ವಿಶೇಷವಾಗಿ ದೇವರಿಗೆ ಗೋವಿಂದ ಅಂತ ನಾಮಕರಣ ಮಾಡಿ ಶರಣಾಗತನಾಗಿ ಹೊರಟು ಹೋಗ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಕೃಷ್ಣ ಇಂದ್ರದೇವರಿಗೆ ಸಾಂತ್ವನ ಮಾಡಿ ಸುರಭಿಕ್ಷೀರದಿಂದ ಇಂದ್ರದೇವರು ಸ್ನಾನ ಮಾಡಿಸಿದರೆ, ಗೋವಿಂದ ಅಂತ ನಾಮಕರಣ ಮಾಡಿದರೆ ಅನುಗ್ರಹ ಮಾಡುತ್ತಾ ಇದ್ದಾನೆ. ಅವರ ಮಗನಿಗೆ ಮುಂದೆ ಬರತಕ್ಕಂಥ ಅರ್ಜುನನಿಗೆ ಅನುಗ್ರಹ ಮಾಡುತ್ತೇನೆ, ಅವನ ಹತ್ತಿರ ನಾನು ದಾಸನಂತೆ ಇರುತ್ತೇನೆ ಅಂತ ಕೃಷ್ಣ ಹೇಳಿಬಿಟ್ಟ. ನಂತರ ಒಂದು ದಿನ ದ್ವಾದಶಿ ದಿನ ಬೆಳಿಗ್ಗೆ ಬೇಗ ಸ್ನಾನಕ್ಕೆ ಹೋದಾಗ ಅಕಾಲದಲ್ಲಿ ಹೋದದ್ದು ನಂದ. ಅವಾಗ ವರುಣದೇವರ ಭಟ ಒಬ್ಬ ನಂದನನ್ನ ಕಟ್ಟಿ ಕರ್ಕೊಂಡು ಹೋಗ್ತಾ ಇದ್ದಾರೆ ವರುಣದೇವರ ಲೋಕಕ್ಕೆ. ಅವಾಗ ಕೃಷ್ಣ ತಾನು ಹೋಗಿ ನಂದನನ್ನು ಬಿಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ. ನಂದ ನೋಡ್ತಾ ಇದ್ದಾನೆ ವರುಣದೇವರಿಂದ ಕೃಷ್ಣನಿಗೆ ಆಗತಕ್ಕಂಥ ಸತ್ಕಾರವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಅವಾಗ ಎಲ್ಲ ಗೋಪಬಾಲಕರು ಗೋಪರು ಎಲ್ಲರೂ ಕೂಡ ನೀನು ನಾರಾಯಣ, ನಿನ್ನ ಲೋಕವನ್ನು ನಾವು ನೋಡಬೇಕು ಅಂದಾಗ ಆ ಬ್ರಹ್ಮ ಹೃದಕ್ಕೆ ಕರಕೊಂಡು ಬಂದು ತನ್ನ ಲೋಕವನ್ನು ದರ್ಶನ ಮಾಡಿಸಿದ ಭಗವಂತ. ಇನ್ನು ಶರತ್ಕಾಲದಲ್ಲಿ ಭಗವಂತ ವೇಣುಗಾನವನ್ನು ಮಾಡ್ತಾ ಇದ್ದಾರೆ, ಗೋಪಿಕಾ ಸ್ತ್ರೀಯರೆಲ್ಲ ಬರ್ತಾ ಇದ್ದಾರೆ. ಕೃಷ್ಣ ಹೇಳಿದ, ನನ್ನ ಹತ್ರ ಬರಬಾರದಲ್ಲವಾ ಅಂತ ಹೇಳಿದಾಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ, ನಾವು ಕಾರಣ ಜನ್ಮರಯ್ಯ, ನಿನಗಾಗಿ ಬಂದವರು, ನಮಗೆ ಯಾವ ಈ ದೋಷಗಳಿಲ್ಲ, ನೀನೇ ಬರಬೇಕು ಅಂತ ಹೇಳಿದಾಗ ಭಗವಂತ ಅವರ ಸರಿಯಾದ ತತ್ವ ನಿಶ್ಚಯವನ್ನು ಪರೀಕ್ಷೆ ಮಾಡಿ ನಂತರ ಅವರ ಜೊತೆಗೆ ತಾನು ವಿಶೇಷವಾಗಿ ಕೂಡಿದ. ಆದರೆ ಅವರಿಗೆಲ್ಲ ಮದ ಬಂತು, ಅದೃಶ್ಯನಾದ, ಎಲ್ಲ ಕಡೆ ಹುಡುಕಿದರು ಕೃಷ್ಣನನ್ನ. ಕೊನೆಗೆ ಕೃಷ್ಣ ಅನುಗ್ರಹ ಮಾಡಿದ. ತಾಸ ಮಾವಿರಭೂಚೌರಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಮನ್ಮಥನಿಗೆ ಮನಸ್ಸನ್ನು ಮಥನ ಮಾಡುವ ರೀತಿಯಲ್ಲಿ ಸುಂದರನಾಗಿ ನಿಂತಿರತಕ್ಕಂತಹ ಭಗವಂತ ಆ ಗೋಪಿಕಾಸ್ತ್ರೀಯರ ಅನುಗ್ರಹ ಮಾಡಿ ರಾಸಕ್ರೀಡೆಯನ್ನು ಮಾಡುತ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಕೃಷ್ಣ ಗೋಪಿಕಾಸ್ತ್ರೀಯರನ್ನು ಸ್ಪರ್ಶ ಮಾಡುವುದರಲ್ಲಿ ಸರಿಯಾ ಅಂತ ರಾಜ ಮಾಡಿದಂತಹ ಪ್ರಶ್ನೆಗೆ ಶುಕಾಚಾರ್ಯ ಉತ್ತರ ಕೊಡ್ತಾರೆ, ಭಗವಂತ ಅವನಿಗೆ ಯಾವ ದೋಷವಿಲ್ಲ, ಆದ್ದರಿಂದ ಎಲ್ಲರ ಜೀವರಾಶಿಗಳ ಒಳಗಿರತಕ್ಕಂಥ ಭಗವಂತನೇ ಆಯಾ ಗೋಪಿಕಾಸ್ತ್ರೀಯರ ಆಕಾರದಲ್ಲಿ ನಿಂತಿದ್ದ. ದೇವ ತನ್ನ ರೂಪದಿಂದಲೇ ತಾನು ಆಡಿದ. ಗೋಪಿಕಾಸ್ತ್ರೀ ಆ ಶರೀರದಲ್ಲಿ ಎಲ್ಲೋ ಹೃದಯ ಕಮಲದಲ್ಲಿ ಚಿಕ್ಕ ಪರಮಾಣುವಾಗಿ ಜೀವ ಇದ್ದಾಳೆ. ದೇವ ಮುಟ್ಟಿದ್ದು ಈ ದೇಹದ ಆಕಾರದ ತನ್ನ ರೂಪವನ್ನು, ಆ ದೇಹದ ಆಕಾರದ ಲಕ್ಷ್ಮೀದೇವಿಯನ್ನು, ಆ ದೇಹದ ಆಕಾರದ ವಾಯುದೇವರನ್ನು ಮುಟ್ಟಿದ್ದಯ್ಯ. ಆದ್ದರಿಂದ ಈ ರಾಸಕ್ರೀಡಾ ಅಲ್ಲಿರತಕ್ಕಂಥ ಅದ್ಭುತವಾದ ಎಲ್ಲ ತತ್ವಾಭಿಮಾನಿಗಳ ಸ್ಪರ್ಶ ಅಷ್ಟೇ ಹೊರತು ಇನ್ನೊಂದಲ್ಲ ಅಂದು. ನಂತರ ಅಂಬಿಕಾವನದಲ್ಲಿ ನಂದನನ್ನ ಅಜಗರ ಸರ್ಪ ನುಂಗುತ್ತಾ ಇದೆ. ಅಂತಹ ಕಾಲಕ್ಕೆ ಕೃಷ್ಣ ತಾನು ಪಾದಸ್ಪರ್ಶದಿಂದ ಅದರಿಂದ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಅದಕರ ಸುದರ್ಶನ ವಿದ್ಯಾಧರನಾಗಿ ಬರ್ತಾ ಇದ್ದಾನೆ, ಕೃಷ್ಣನ ಸ್ತೋತ್ರ ಮಾಡಿ ಹೊರಟು ಹೋಗ್ತಾ ಇದ್ದಾನೆ. ನಂತರ ವೃಷಭರೂಪಿಯಾಗಿ ಅರಿಷ್ಟಾಸುರ ಬಂದ, ಸತ್ತು ಹೋಗ್ತಾ ಇದ್ದಾನೆ ಕೃಷ್ಣನ ಕೈಲಿ. ನಾರದರು ಬಂದು ಕಂಸನಿಗೆ ಅವನ ಜನ್ಮರಹಸ್ಯವನ್ನು ಹೇಳ್ತಾ ಇದ್ದಾನೆ. ಅಯ್ಯ, ನಿನ್ನ ತಾಯಿಗೆ ಅಂದರೆ ಈ ಉಗ್ರಸೇನನಿಗೆ ಹುಟ್ಟಿದವನಲ್ಲ, ಒಬ್ಬ ಗಂಧರ್ವ ನಿನ್ನ ತಾಯಿಯನ್ನು ನಿನ್ನ ತಂದೆ ರೂಪದಲ್ಲಿ ಬಂದು ಮೋಸ ಮಾಡಿದ್ದಕ್ಕೆ ನೀನು ಹುಟ್ಟಿದ್ದೀಯಾ? ನಿಜವಾಗಿ ಉಗ್ರಸೇನ ನಿನ್ನ ತಂದೆಯಲ್ಲ ಅಂತ ಹೇಳಿದಾಗ, ಆವಾಗ ಉಗ್ರಸೇನ ಅನ್ನ ಕಂಸ ಉಗ್ರಸೇನನನ್ನು ಕಟ್ಟಿಹಾಕಿ ನಂತರ ರಾಮಕೃಷ್ಣರನ್ನು ಕೊಲ್ಲಲಿಕ್ಕೆ ಕೇಶಿಯನ್ನು ಕಳಿಸಿಕೊಡ್ತಾ ಇದ್ದಾನೆ. ಕುವಲಯಾಪೀಠದಿಂದ ಅವರ ವಧವನ್ನು ವಿಶೇಷವಾಗಿ ಚಿಂತನೆ ಮಾಡಿ ಧನುರಿಯಾಗದ ನೆಪದಿಂದ ರಾಮಕೃಷ್ಣರನ್ನು ಕರ್ಕೊಂಡು ಬರಲಿಕ್ಕೆ ಅಕ್ರೂರನನ್ನು ಗೋಕುಲಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಕೇಶಿನಾಮಕ ದೈತ್ಯ ಕುದುರೆ ರೂಪದಿಂದ ಗೋಕುಲಕ್ಕೆ ಬಂದ. ಕೃಷ್ಣನ ಕೈಯನ್ನು ಕಚ್ಚಲಿಕ್ಕೆ ಬಂದರೆ ಕೃಷ್ಣ ತಾನೇ ತನ್ನ ಕೈಯನ್ನು ಅವರ ಬಾಯಲ್ಲಿಟ್ಟು ಕೈ ಬೆಳೆಯುವಂತೆ ಮಾಡಿದ. ಅವನ ಶರೀರ ಎರಡು ಹೋಳಾಗುವಂತೆ ಮಾಡ್ತಾ ಇದ್ದ. ನಂತರ ಅಕ್ರೂರ ಬರ್ತಾ ಇದ್ದಾನೆ, ಕೃಷ್ಣನನ್ನೇ ಚಿಂತನೆ ಮಾಡ್ತಾ ಬರ್ತಾ ಇದ್ದಾನೆ. ವೃಂದಾವನದ ಆ ಮಣ್ಣಿನಲ್ಲಿ ದೇವರ ಹೆಜ್ಜೆ ಗುರುತನ ನೋಡ್ತಾ ಇದ್ದಾನೆ. ಅಲ್ಲೇ ತಾನು ಉರುಳು ದಂಡಿಗೆ ಹಾಕಿ ಭಗವಂತನ ಪಾದಧೂಳಿಯಲ್ಲಿ ಉರುಳಾಡಿ ನಂತರ ಕೃಷ್ಣ ರಾಮರಿಬ್ಬರೂ ಆಕಳ ಕರವನ್ನು ಹಿಂಡುತ್ತಾ ಇದ್ದರೆ, ವಿಶೇಷ ಆಕಳನ್ನು ಹಿಂಡುತ್ತಾ ಇದ್ದರೆ ಹಾಲನ್ನು ಆವಾಗ ಆ ರೀತಿ ದರ್ಶನ ಕೊಡ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಅಕ್ರೂರನನ್ನು ಸಂತೋಷಗೊಳಿಸಿ ಬಂದ ಕಾರಣವೇ ತಿಳ್ಕೊಂಡು ತಾವು ಹೊರಟಾಗ ಬಂದ ಗೋಪಿಗರೆಲ್ಲರೂ ದುಃಖ ಪಡ್ತಾ ಇದ್ದಾರೆ, ಅವರಿಗೆ ಸಂತೋಷಗೊಳಿಸಿ ಕೃಷ್ಣ ಕಳಿಸ್ತಾ ಇದ್ದಾನೆ. ನೀವೆಲ್ಲ ಪ್ರತಿದಿನ ನಾನು ನೋಡಬೇಕನ್ಕೊಂತ ಇದ್ದೀರಾ ಇಲ್ವ? ಹಾಗಾದರೆ ನಿಮ್ಮ ಹೃದಯದಲ್ಲಿ ನನ್ನನ್ನು ನೋಡಿ ಅಂತ ಅವರನ್ನು ಸಾಂತ್ವನ ಮಾಡಿ ಕಳಿಸಿಕೊಟ್ಟು ಅಕ್ರೂರನ ಜೊತೆಗೆ ತಾನು ಪ್ರಯಾಣ ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿ ಬ್ರಹ್ಮಹ್ರದದಲ್ಲಿ ಯಮುನಾ ನೀರಿನಲ್ಲಿ ಅಕ್ರೂರ ಸ್ನಾನ ಮಾಡ್ತಾ ಇದ್ದಾರೆ. ಅಕ್ರೂರನಿಗೆ ನೀರಿನೊಳಗೆ ತಾನು ದರ್ಶನ ಕೊಡತಾ ಇದ್ದಾನೆ ಭಗವಂತ. ಸಂಕರ್ಷಣ ನಾಮಕ ಭಗವಂತನಾಗಿ ಆತನ ತೊಡೆಯ ಮೇಲೆ ಬಲರಾಮದೇವರು, ಕೃಷ್ಣ, ಬಲರಾಮದೇವರು ಎಲ್ಲರೂ ದರ್ಶನ ಕೊಡ್ತಾ ಇದ್ದಾರೆ. ಅಕ್ರೂರ ಸ್ತೋತ್ರ ಮಾಡ್ತಾ ಇದ್ದಾರೆ. ನಂತರ ರಥವನ್ನು ಪುನಃ ತಿರುಗಿ ಸೇರಿ ಕೃಷ್ಣನನ್ನು ಕರಕೊಂಡು ಬರ್ತಾ ಇದ್ದಾನೆ. ಮಥುರಾ ಪಟ್ಟಣಕ್ಕೆ ಬಂದ ಕೂಡಲೇ ಕೃಷ್ಣ ಹೇಳ್ತಾ ಇದ್ದಾನೆ, ನಮ್ಮವ್ರ ಜೊತೆಗೆ ನಾವು ಒಳಗೆ ಹೋಗ್ತೀವಿ, ನೀನು ಹೋಗು ಅಂತ ಹೇಳಿ ಗೋಪರಿಂದ ಕೂಡಿಕೊಂಡು ಮಧುರಾಪಟ್ಟಣ ದರ್ಶನ ಮಾಡಲಿಕ್ಕೆ ಒಳಗೆ ಹೋಗ್ತಾ ಇದ್ದಾನೆ ಭಗವಂತ. ಎದುರಿಗೆ ಕಂಸನ ಅಗಸರವ ಬರ್ತಾ ಇದ್ದಾನೆ. ಕೃಷ್ಣ ಕೇಳಿದ, ಹೊಸ ವಸ್ತ್ರವನ್ನು ತಗೊಂಡು ಹೋಗ್ತಾ ಇದ್ದ, ನಾಳೆ ಅವನೇ ಸತ್ತು ಹೋಗ್ತಾನೆ, ಅವನಿಗೆ ವಸ್ತ್ರ ಯಾಕೆ, ಎಲ್ಲ ನಂದೇ ವಸ್ತು ಅಂತ ಕೇಳಿದ. ರಜಕ ಕೊಳ್ಳಿಲ್ಲ ಅಗಸರವ, ಅವನನ್ನು ಕೊಂದು ಆ ವಸ್ತ್ರಗಳನ್ನು ತಾನು ತನ್ನವರು ಉಟ್ಟು ಮುಂದಕ್ಕೆ ಹೊರಡತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಪುಷ್ಪಕಾರ ಪುಷ್ಪ ಮಾಲೆಯನ್ನು ಕಟ್ಟತಕ್ಕಂಥ ಸುಧಾಮನ ಹತ್ರ ಬರ್ತಾ ಇದ್ದಾರೆ. ಸುಧಾಮ ತಾನು ಕೃಷ್ಣನಿಗೆ ಒಳ್ಳೆ ತೋಮಾಲೆಯನ್ನು ಕೃಷ್ಣನ ಕೊರಳಲ್ಲಿ ಹಾಕಿ ಕೃಷ್ಣ ಅನುಗ್ರಹ ಮಾಡಿದ ಆತನಿಗೆ ಸಾಯುಧ್ಯ ಮೋಕ್ಷವನ್ನು, ದೇವತೆಗಳೆಲ್ಲ ಕಾದಿದ್ದರಲ್ಲಿ. ನಂತರ ತ್ರಿವಕ್ರ ಬರ್ತಾ ಇದ್ದಾಳೆ ಹಾದಿಯಲ್ಲಿ, ಕೈಯಲ್ಲಿ ಗಂಧ ಇತ್ತು, ಅದಕ್ಕೆ ಕೃಷ್ಣ ಕೇಳಿದ, ಗಂಧ ಕೊಡ್ತೀಯಾ ಅಂತ ಕೇಳಿದಾಗ, ನಿನಗಲ್ಲದೆ ಇನ್ಯಾರಿಗೆ ಕೊಡಬೇಕು ಹರಿಯೇ ಅಂತ ಗಂಧವನ್ನು ಕೊಡ್ತಾಳೆ. ಅದಕ್ಕೆ ಭಗವಂತ ತ್ರಿವಕ್ರಿಗೆ ಪೂರ್ಣ ಅನುಗ್ರಹ ಮಾಡಿದ, ಕಾಲನ್ನು ಒತ್ತಿದ, ಚುಬುಕ ಹಿಡಿದ, ಮೇಲಕ್ಕೆತ್ತಿದ, ಮೂರು ಡೊಂಕು ಸರಿಯಾಯಿತು, ಸುಂದರಳಾಗ್ತಾ ಇದ್ದಾಳೆ. ಆಕೆಗೆ ಅನುಗ್ರಹ ಮಾಡಿದ ಕೃಷ್ಣ. ನಂತರ ಧನುಶಾಲೆಗೆ ಪ್ರವೇಶ ಮಾಡಿ ಧನುಸ್ಸನ್ನು ಹಿಡಿದು ಹೆದೆಯೇರಿಸಲಿಕ್ಕೆ ನೋಡಿದಾಗ ಅದು ಮುರಿದೇ ಹೋಗ್ತಾ ಇದೆ. ಆನೆಯ ಸೊಂಡಿಲಿಗೆ ಸಿಕ್ಕಂಥ ಕಬ್ಬಿನ ಕೋಲಂತಾಯಿತು ಆ ಧನುಸ್ಸಿನ ಪರಿಸ್ಥಿತಿ. ನಂತರ ವಿಶೇಷವಾಗಿ ಕಂಸನಿಗೆ ಆ ಧನುಸ್ಸು ಭಂಗ ಆದ ಶಬ್ದ ಕೇಳಿಸ್ತು. ರಾತ್ರಿಯಲ್ಲಿ ತುಂಬ ದುಶ್ಯಗುಣಗಳು ಬಂದವು, ಅವನಿಗೆ ಜಾಗರವೇ ಇತ್ತು. ಮಾರನೆಯ ದಿನ ಎಲ್ಲರೂ ಆಯಾ ಮಂಚಗಳಲ್ಲಿ ಆ ರಂಗದಲ್ಲಿ ಸೇರುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಕೃಷ್ಣರಾಮರು ರಂಗಮಂಟಪವನ್ನು ಪ್ರವೇಶ ಮಾಡಲಿಕ್ಕೆ ಬಂದಾಗ ಕೋರಯ್ಯ ಪೀಠವನ್ನು ಮೇಲಕ್ಕೆ ನಡೆಸಿದ ಆ ಮಾವಟಿಗ ಕೃಷ್ಣ ಬಲರಾಮರು ಆ ಕುವಲಯ ಪೀಠವನ್ನು ಸಂಹಾರ ಮಾಡಿ ಮಾವಟಿಗನನ್ನು ಸಂಹಾರ ಮಾಡಿ ಒಳಗೆ ಬರ್ತಾ ಇದ್ದಾರೆ. ಚಾಣೂರ ಮುಷ್ಟಿಕರು ಇಬ್ಬರು ನಿಂತಿದ್ದಾರೆ. ಇಬ್ಬರು ನೋಡಿ ಸ್ತ್ರೀಯರು ಎಲ್ಲರೂ ಅಯ್ಯೋ ಅಂತ ಇದ್ದಾರೆ. ಚಿಕ್ಕ ಹುಡುಗರು ಇವರು, ಇವರು ದೊಡ್ಡ ಮಲ್ಲರು, ಕೊಂದು ಹಾಕ್ತಾರೆ ಅಂದಾಗ ಚಾಣೂರ ಮುಷ್ಟಿಕರನ್ನು ಸಂಹಾರ ಮಾಡ್ತಾ ಇದ್ದಾರೆ ಕೃಷ್ಣ. ಎಲ್ಲ ಸಾಧು ಜನರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಕಂಸನನ್ನು ಪೂರ್ಣ ಸಂಹಾರ ಮಾಡಿ ತಂದೆಯನ್ನು ಬಿಡುಗಡೆ ಮಾಡಿ ಉಗ್ರಸೇನನಿಗೆ ಬಿಡುಗಡೆ ಮಾಡಿಸಿ ನಮಸ್ಕಾರ ಮಾಡ್ತಾ ಇದ್ದಾನೆ. ನಂತರ ಉಗ್ರಸೇನನಿಗೆ ಪಟ್ಟ ಕಟ್ಟಿ ತಾನು ನಾನು ಸೇವಕನಯ್ಯ ಅಂತ ನಮಸ್ಕಾರ ಮಾಡಿ ಎಲ್ಲರಿಗೂ ಮೋಹ ತಂದುಕೊಟ್ಟ. ಇನ್ನ ಹೇಳ್ತಾ ಇದ್ದಾರೆ, ನಂದನನ್ನ ವಿಶೇಷವಾಗಿ ಸಾಂತ್ವನ ಮಾಡಲಿಕ್ಕೆ ವ್ರಜಕ್ಕೆ ವಿಶೇಷವಾಗಿ ಉದ್ಧವನನ್ನು ಕಳಿಸಿಕೊಡ್ತಾ ಇದ್ದಾರೆ. ಕೃಷ್ಣನಿಗೆ ಇಲ್ಲಿ ಉಪನಯನ ಮಾಡ್ತಾ ಇದ್ದಾರೆ. ಸಾಂದೀಪಿನಿ ಆಚಾರ್ಯರ ಹತ್ರ ಕೃಷ್ಣ ಬರ್ತಾ ಇದ್ದಾನೆ. ಅಧ್ಯಯನದ ನೆಪದಿಂದ ಬಂದ ಅವರಿಗೆ ಸತ್ತ ಮಗನನ್ನು ವಿಶೇಷವಾಗಿ ಗುರುದಕ್ಷಿಣೆಯನ್ನಾಗಿ ಕೊಟ್ಟು ಅನುಗ್ರಹ ಮಾಡಿ ಹೋಗ್ತಾ ಇದ್ದಾರೆ. ಇಲ್ಲಿ ಉದ್ಧವ ವಿಶೇಷವಾಗಿ ನಂದ ಗೃಹ ಪ್ರವೇಶ ಮಾಡಿ ಆ ವೃಂದಾವನಕ್ಕೆ ಬಂದವ. ಅಲ್ಲಿ ನಂದ ಮತ್ತು ಯಶೋಧಾದೇವಿಯರು ಕೃಷ್ಣನನ್ನೇ ನೆನೆಯುತ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ. ಎಲ್ಲ ಗೋಪಿಕಾ ಸ್ತ್ರೀಯರು ಅದ್ಭುತವಾಗಿ ಕೃಷ್ಣನಿಗಾಗಿ ಒದ್ದಾಡ್ತಾ ಇದ್ದಾರೆ. ಅವರೆಲ್ಲ ಉದ್ಧವನು ಗೋಪಿಕಾಸ್ತ್ರೀಯರ ಸಮಾಧಾನ ಮಾಡಿ ಗೋಪಿಕಾಸ್ತ್ರೀಯರ ಸ್ತೋತ್ರ ಮಾಡುತ್ತಾನೆ. ಇದೆಂಥ ದಯ್ಯ ಭಕ್ತಿ, ನನಗೆ ಇನ್ನೊಂದು ಜನ್ಮ ಇದ್ದರೆ ಇವರ ಪಾದ ಧೂಳಿ ಇರುವ ಜಾಗದಲ್ಲಿ ನಾನು ಅವರು ತಿರುಗಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಲಿ ಅಂತ ಕೇಳಿಕೊಡುತ್ತಾನೆ. ಕೃಷ್ಣನಿಗೆ ವಿಶೇಷವಾಗಿ ಏನು ಗೋಪಿಕಾಸ್ತ್ರೀಯರ ಸಂದೇಶವನ್ನು ತಿಳಿಸಿರತಕ್ಕಂಥ ಕ್ರೂರ ಕೃಷ್ಣನ ಸಂದೇಶವನ್ನು ಮೊದಲು ತಿಳಿಸಿ ನಂತರ ಅವನ ವಿಶೇಷವಾಗಿರತಕ್ಕಂಥ ವಿಹಾರ ಎಲ್ಲವೂ ಗೋಪಿಕಾಸ್ತ್ರೀಯರು ಕೃಷ್ಣನಂದು ನೆನೀತಾ ಇದ್ದರೆ ತಾನು ಅವರ ಜೊತೆಗೆ ಕೃಷ್ಣನನ್ನು ನೆನೆದು ಆ ಕುಶಲ ಪ್ರಶ್ನೆಗಳನ್ನು ಅವರೆಲ್ಲ ಹಾಕಿದಾಗ ಅವರಿಗೆಲ್ಲ ಉತ್ತರ ಕೊಡ್ತಾ ಇದ್ದಾನೆ. ಅಲ್ಲಿ ಕೆಲವು ಮಾಸಗಳು ಉದ್ಧವ ಇದ್ದು ನಂತರ ಗೋಪಿಕಾಸ್ತ್ರೀಯರನ್ನು ಸ್ತೋತ್ರ ಮಾಡಿ ತಾನು ಹೊರಟು ಹೋಗ್ತಾ ಇದ್ದಾನೆ. ನಂತರ ಕೃಷ್ಣ ತ್ರಿವಕ್ರ ಮನೆಗೆ ಬಂದು ಆಕೆಗೆ ಅನುಗ್ರಹ ಮಾಡಿದ. ಹಸ್ತಿನಾಪುರದಲ್ಲಿ ದುರ್ಯೋಧನಾದಿಗಳ ತೊಂದರೆ ಜಾಸ್ತಿ ಆಗಿದೆ, ಅವರಿಗೆ ಸ್ವಲ್ಪ ತಿದ್ದಿ ಹೇಳಿ ಬರಬೇಕು ಅಂತ ಅಕ್ರೂರನನ್ನು ಕಳಿಸಿಕೊಡ್ತಾ ಇದ್ದಾನೆ. ಅಕ್ರೂರ ಹೋಗಿ ಧೃತರಾಷ್ಟ್ರನಿಗೆ ವಿಶೇಷ ಬುದ್ಧಿಯನ್ನು ಹೇಳಿ ಬರ್ತಾ ಇದ್ದಾನೆ. ನಂತರ ಕಂಸನ ಹೆಂಡತಿಯರಾಗಿರತಕ್ಕಂಥ ಅಸ್ತಿಪ್ರಾಸ್ತಿಯರು ಹೋಗಿ ಜರಾಸಂಧನಿಗೆ ಎಲ್ಲ ವಿಷಯವನ್ನು ಹೇಳ್ತಾ ಬರ್ತಾ ಇದ್ದಾರೆ. ಕೃಷ್ಣನೇ ನಮ್ಮ ಗಂಡನನ್ನು ಕೊಂದದ್ದು ಅಂತ. ಅವಾಗ 20 ಲಕ್ಷ ಸೈನ್ಯ 20 ಅಕ್ಷೋಹಿಣಿ ಸೈನ್ಯದಿಂದ ಮಥುರಾಪಟ್ಟಣವನ್ನು ನಿರೋಧ ಮಾಡ್ತಾ ಇದ್ದಾನೆ ಜರಾಸಂಧ. ಅಂಥ ಕಾಲಕ್ಕೆ ಕೃಷ್ಣರಾಮರು ಬಂದು ವಿಶೇಷವಾಗಿ ಜರಾಸಂಧನನ್ನು ಸೋಲಿಸಿ ಅವನನ್ನು ತಿರುಗಿ ಕಳಿಸ್ತಾ ಇದ್ದಾರೆ. ಕೃಷ್ಣ ದಿಗ್ವಿಜಯದಿಂದ ಮಥುರಾ ಪ್ರವೇಶ ಮಾಡ್ತಾ ಇದ್ದಾನೆ. ತುಂಬ ಸುಂದರವಾಗಿದೆ ಆ ಯುದ್ಧ. ಮಧ್ಯದಲ್ಲಿ ಮಥುರಾಪಟ್ಟಣದ ಪ್ರಜೆಗಳೆಲ್ಲ ಗೋಪುರಗಳೇರು ನೋಡ್ತಾ ಇದ್ದಾರೆ. ದೊಡ್ಡ ಸೈನ್ಯ ಈ ಜರಾಸಂಧನದ್ದು. ಕೃಷ್ಣಂದು ವಿಶೇಷವಾಗಿ ಚಿಕ್ಕ ಸೈನ್ಯ, ಹೇಗೆ ಮಾಡ್ತಾರಪ್ಪ ಇವರು ಅಂತ ನೋಡಿದಾಗ ಕೃಷ್ಣ ಅಲ್ಲಿಗೆ ಹೋಗಿ ಬಲರಾಮ ಕೃಷ್ಣರಿಬ್ಬರೂ ತಮ್ಮ ಆಯುಧಗಳು ಸ್ಮರಣೆ ಮಾಡಿದರೆ ಮೇಲಿಂದ ಇಳಿಯುತ್ತೆ. ಬಾಣ ಪ್ರಯೋಗ ಮಾಡಲಿಕ್ಕೆ ಕೃಷ್ಣ ಶುರು ಮಾಡಿದಾಗ ಎಲ್ಲರ ತಲೆಗಳು ಹಾರಲಿಕ್ಕೆ ಶುರುವಾಗುತ್ತೆ. ಸ್ವಲ್ಪ ಕಾಲದಲ್ಲಿ ಎಲ್ಲ ಸೈನ್ಯವನ್ನು ಕತ್ತರಿಸಿ ಜರಾಸಂಧನನ್ನು ಬಿಟ್ಟುಕೊಡುತ್ತಾರೆ. ನಂತರ ಮತ್ತು ಜರಾಸಂಧ 3 ತಿಂಗಳಿಗೆಲ್ಲ ಪುನಃ ಜರಾಸಂಧ ಬರ್ತಾ ಇದ್ದಾನೆ. ರಾತ್ರಿ ಯಮುನಾ ತೀರದಲ್ಲಿ ಸೇನೆಯನ್ನು ನಿಲ್ಲಿಸ್ತಾ ಇದ್ದಾನೆ ಕೃಷ್ಣ. ವಿಶೇಷವಾಗಿ ತನ್ನ ಸೇನೆಯನ್ನು 3 ರೀತಿಯಲ್ಲಿ ವಿಭಾಗ ಮಾಡಿ ಅರುಣೋದಯ ಕಾಲದಲ್ಲೇ ಅವರ ಮೇಲೆ ಆಕ್ರಮಣ ಮಾಡುತ್ತಾ ಇದ್ದಾನೆ. ಅವರನ್ನು ಮಲಗೇ ಇದ್ದಾರೆ, ಎಲ್ಲರನ್ನ ಕತ್ತರಿಸಿ ಹಾಕಿ ಕಳಿಸ್ತಾ ಇದ್ದಾನೆ. ಆವಾಗ ಸೋತು ಹೋದಂಥ ಜರಾಸಂಧ ಶೋಣಿತಪುರಕ್ಕೆ ಹೋಗಿ ಬಾಣಾಸುರನನ್ನು ಶರಣಾಗತನಾಗ್ತಾ ಇದ್ದಾನೆ. ಬಾಣಾಸುರ ಜರಾಸಂಧನ ಸ್ನೇಹಿತ. ಬಾಣಾಸುರ ಹೇಳಿದ, ಬೇಕಾದ್ರೆ ನನ್ನ ಸೈನ್ಯ ತಗೊಂಡು ಹೋಗು, ನನ್ನ ಮಂತ್ರಿಗಳ ಕರ್ಕೊಂಡು ಹೋಗು, ನಾನು ಬರಲ್ಲ, ಯಾಕೆಂದ್ರೆ ಕೃಷ್ಣನ ಪೆಟ್ಟು ನನಗೆ ಗೊತ್ತು ಅಂತ. ಅದಕ್ಕೆ ಬಾಣಾಸುರನ ಮಂತ್ರಿಗಳು ಕುಭಾಂಡ ಕೂಪಕರ್ಣ ಅಂತ ಅವರಿಬ್ಬರನ್ನ ಕರ್ಕೊಂಡು ಎಲ್ಲ ಸೈನ್ಯವನ್ನು ಕರ್ಕೊಂಡು ಬರ್ತಾನೆ. ಕೃಷ್ಣರಾಮರ ಪೆಟ್ಟಿಗೆ ಅವರಿಬ್ಬರ ದೃಶ್ಯ ಆಗಿ ಹೋಗಿಬಿಡ್ತಾರೆ. ಎಲ್ಲರನ್ನ ಕಳ್ಕೊಂಡು ಜರಾಸಂಧ ಹೋಗಿಬಿಡ್ತಾನೆ. ನಂತರ ಕೃಷ್ಣ ಗೋವಂತ ಪರ್ವತಕ್ಕರ ಕುರಿತು ಹೋಗ್ತಾ ಇದ್ದಾನೆ. ಬಲರಾಮ ಕೃಷ್ಣರಿಬ್ಬರು ಸೇರಿಕೊಂಡು ಮಧ್ಯದಲ್ಲಿ ಪರಶುರಾಮ ದೇವರ ದರ್ಶನ ಆಗ್ತಾ ಇದೆ. ಪರಶುರಾಮ ದೇವರು ಹೇಳ್ತಾರೆ, ಕೃಷ್ಣ ನೀನು ಹೋಗುವಾಗ ಶೃಗಾಲ ವಾಸುದೇವ ಅಡ್ಡಿ ಮಾಡುತ್ತಾನೆ, ಅವನು ಕೊಂದು ಹೋಗಬೇಕಾಗುತ್ತೆ ಅಂತ ಹೇಳಿದಾಗ ಅದೇ ಥರ ಶೃಗಾಲ ವಾಸುದೇವರನ್ನು ಕೊಂದು ಅವನ ಮಗನನ್ನು ಪಟ್ಟಾಭಿಷೇಕ ಮಾಡಿಸಿ ತಾವು ಹೊರಟು ಹೋಗ್ತಾ ಇದ್ದಾರೆ. ಆ ಗೋವಂತಗಿರಿಯಲ್ಲಿ ಪ್ರಸ್ರವಣ ಗಿರಿ ಶಿಖರ ತತ್ರ ಸೇರಿಕೊಂಡು ಸಂತೋಷವಾಗಿರುವಾಗ ಅಲ್ಲಿ ಬಲಿಮಹಾರಾಜ ಅಮುಕ್ತ ಸ್ಥಾನದಲ್ಲಿ ದೇವರ ಕಿರೀಟವನ್ನು ಕದ್ದು ಒಯ್ತಾ ಇದ್ದಾರೆ. ಗರುಡ ದೇವರು ಆತನನ್ನು ಗೆದ್ದು ಆ ಕಿರೀಟವನ್ನು ತಂದು ಕೃಷ್ಣನಿಗಿಟ್ಟು ಸೇವಾಭಾಗ್ಯವನ್ನು ವರವಾಗಿ ಪಡೆದರು. ನಂತರ ವಿಶೇಷವಾಗಿ 4 ತಿಂಗಳ ನಂತರ, ಯಾಕೆ ಬರುವಾಗ ಈ ಶೃಗಾಲ ವಾಸುದೇವನ ಹೆಂಡತಿಯರು ಎಲ್ಲರೂ ಕೂಡ ಅಡ್ಡಿ ಮಾಡಿ ಇಲ್ಲಿರಬೇಕು ಅಂತ ಹೇಳಿದರೆ 4 ತಿಂಗಳಲ್ಲಿ ವಾಸ ಮಾಡಿಕೊಂಡು ತಿರುಗಿ ಬರ್ತಾನೆ ಮಧುರಾ ಪಟ್ಟಣಕ್ಕೆ ಕೃಷ್ಣ. ನಂತರ ವಿಶೇಷವಾಗಿ ಕಾಳಯವನ ದಾಳಿಗೆ ಬಂದರೆ ದ್ವಾರಕಾ ಪಟ್ಟಣವನ್ನು ಸಮುದ್ರ ಮಧ್ಯದಲ್ಲಿ ನಿರ್ಮಾಣ ಮಾಡಿ ರಾತ್ರೋರಾತ್ರಿ ಎಲ್ಲರನ್ನೂ ದ್ವಾರಕ್ಕೆ ಕಳುಹಿಸಿ ಮಾರನೇ ದಿನ ಕಾಳಯವನ ಕಣ್ಣಿಗೆ ತಾನು ಒಬ್ಬನೇ ಬಿದ್ದು ಓಡಿ ಹೋಗ್ತಾ ಮುಜುಕುಂದನ ಗುಹೆಗೆ ಅವನನ್ನು ಕರ್ಕೊಂಡು ಹೋಗಿ ಹಿಂಬಾಲಿಸುವಂತೆ ಮಾಡಿ ಮುಜುಕುಂದನ ಮೂಲಕ ಅವನನ್ನು ಸುಡಿಸಿ ಮುಜುಕುಂದ ರಾಜ ಅನುಗ್ರಹ ಮಾಡಿ ಈ ಕಾಳಯವನ ಸಂಪತ್ತೆಲ್ಲ ಹಿಡ್ಕೊಂಡು ಬರ್ತಾ ಇರುವಾಗ ಅಡ್ಡಿ ಬಂದವನೇ ಜರಾಸಂಧ. ಅಂಥ ಕಾಲಕ್ಕೆ ಅವರಿಗೆ ತಪ್ಪಾದ ಕಲ್ಪನೆ ಬರಬೇಕು ಅಂತ ಹೇಳಿ ತಾನು ಬಲರಾಮನ ಜೊತೆಗೆ ಓಡಿ ಹೋಗ್ಲಿಕ್ಕೆ ಶುರು ಮಾಡುತ್ತಾನೆ. ಓಡಿ ಹೋಗಿ ನಂತರ ಎಲ್ಲವೂ ಸೈನ್ಯವು ವಿಶೇಷವಾಗಿರತಕ್ಕಂಥ ಗೋವಂತ ಪರ್ವತಕ್ಕೆ ಬರ್ತಾರೆ. ಅಲ್ಲಿಯೇ ಸುಸ್ತಾಗಿ ಸತ್ತು ಹೋಗ್ತಾರೆ. ನಂತರ ಕೃಷ್ಣರಾಮನ ದಹನ ಮಾಡಬೇಕು ಅಂತ ಬೆಟ್ಟಕ್ಕೆ ಎಣ್ಣೆ ಹಾಕಿ ಹಚ್ತಾರೆ. ಕೃಷ್ಣರಾಮರು ಸುಲಭವಾಗಿ ತಾವು ದ್ವಾರಕಾ ಪಟ್ಟಣಕ್ಕೆ ಬಂದು ಬಿಡುತ್ತಾರೆ ಮೊದಲು ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ. ನಂತರ ವಿಶೇಷವಾಗಿ ದ್ರುಪದ ಪಾಂಡವರಿಂದ ಬದ್ಧನಾಗಿದ್ದಾನೆ ಅಂತ ಕೇಳಿ ಕೃತವರ್ಮನನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಡ್ತಾ ಇದ್ದಾನೆ. ಇಷ್ಟರೊಳಗೆ ಕೃತವರ್ಮ ಅಲ್ಲಿಗೆ ಹೋಗಿ ಎಲ್ಲ ತಿಳ್ಕೊಂಡು ಬಂದು ಕೃಷ್ಣನಿಗೆ ತಿಳಿಸ್ತಾ ಇದ್ದಾನೆ, ಹೀಗೀಗಾಗಿದೆ, ಹೀಗೆ ಪಾಂಡವರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆ ಕೊಡಲಿಕ್ಕಾಗಿ ದ್ರುಪದನ್ನು ಕಟ್ಟಿ ಹಾಕಿದ್ದಾರೆ ಅಂತ. ನಂತರ ರೇವತ ರಾಜ ತನ್ನ ಮಕ್ಕಳಿಗೆ ಒಳ್ಳೆ ಹುಡುಗ ಸಿಗಲಿಲ್ಲ ಅಂತ ಹೇಳಿ ಬ್ರಹ್ಮದೇವರತ್ತೇ ಹೋಗಿ ಕೇಳಲಿಕ್ಕೆ ಹೊರಟ. ಬ್ರಹ್ಮದೇವರತ್ರ ಸ್ವಲ್ಪ ಗಂಧರ್ವಗಾನ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಕೂತದ್ದಕ್ಕೆ ಯುಗಗಳೆಲ್ಲ ಕಳೆದು ಹೋದುವು. ಬ್ರಹ್ಮದೇವರು ನಕ್ಕು ಹೇಳ್ತಾರೆ, ಈಗ ದ್ವಾಪರ ಯುಗ ನಡೀತಾ ಇದೆಯಪ್ಪ, ಅಲ್ಲಿ ವಿಶೇಷವಾಗಿ ಬಲರಾಮ ಇದ್ದಾನೆ, ಆತನ ಕೊಟ್ಟು ಮದುವೆ ಮಾಡು ಅಂದಾಗ ಯಾವ ಯುಗದ ಹುಡುಗಿ ಯಾವ ಯುಗದ ಹುಡುಗ ಇಬ್ಬರಿಗೂ ಸೇರಿ ಮದುವೆ ಮಾಡುತ್ತಾರೆ. ಆಕೆ ತುಂಬಾ ಉದ್ದಕ್ಕಿದ್ದರೆ ತನ್ನ ವಿಶೇಷವಾದ ನೇಗಿಲಿನಿಂದ ಭುಜಕ್ಕೆ ಬರುವಂತೆ ಮಾಡಿಕೊಂಡ್ರು ಬಲರಾಮ ದೇವರು. ಮದುವೆ ಮಾಡಿಕೊಡ್ತಾ ಇದ್ದಾರೆ ರುಕ್ಮಿಣಿ ದೇವಿ. ಆಕೆಯ ಮದುವೆಯನ್ನೇ ಮಾಡಿಬಿಡಬೇಕು ಅಂತ ಶಿಶುಪಾಲನ ಜೊತೆಗೆ ನಿಶ್ಚಯವನ್ನು ಮಾಡಿ ರುಕ್ಮಿ ಪ್ರಯತ್ನ ಪಡ್ತಾ ಇದ್ದಾರೆ. ರುಕ್ಮಿಣಿ ದೇವಿ ಕೃಷ್ಣನಿಗೆ ಪತ್ರವನ್ನು ಬ್ರಾಹ್ಮಣನ ಮೂಲಕ ಕಳಿಸಿಕೊಡ್ತಾ ಇದ್ದಾಳೆ. ಕೃಷ್ಣ ಬ್ರಾಹ್ಮಣನಿಗೆ ಅನುಗ್ರಹ ಮಾಡಿ 2 ತಿಂಗಳ ಪರ್ಯಾಯ 2 ವರ್ಷ ಪರ್ಯಾಯ ಮಾಡುವಂತೆ ಮಾಡಿಸಿದ. ಅಂಥ ದೊಡ್ಡವರೇ ಅಲ್ಲಿ ಬಂದರು, ಮಹಾನುಭಾವರ ಭಾವಿ ಸಮೀರರೇ ಅಲ್ಲಿ ಬಂದದ್ದು. ಅಗ್ನಿದ್ಯೋತನ ಅಂತ ಬ್ರಾಹ್ಮಣ ರೂಪದಲ್ಲಿ ಬಂದರು. ನಂತರ ಕೃಷ್ಣ ಆ ಪತ್ರದ ಹಿಂದೆ ಪತ್ರವನ್ನು ಬರೆದು ಕಳಿಸಿಕೊಟ್ಟು ತಾನು ಕುಂಡಿರ ನಗರಕ್ಕೆ ಹೋಗಿ ಹೊರಗಿರತಕ್ಕಂಥ ಉದ್ಯಾನವನದಲ್ಲಿ ವಾಸ ಮಾಡಿದ್ದುಕೊಂಡು ಮಾರನೇ ದಿನ ದುರ್ಗಾದೇವಿ ಪೂಜೆಗೆ ಹೊರಗೆ ಬಂದಿರತಕ್ಕಂಥ ರುಕ್ಮಿಣಿಯನ್ನು ಅಪಹಾರ ಮಾಡಿದಂತೆ ತಾನು ಕರ್ಕೊಂಡು ಬರ್ತಾ ಇದ್ದಾನೆ. ಅಡ್ಡಿ ಮಾಡಲಿಕ್ಕೆ ಹಿಂದೆ ಬಿದ್ದಂಥ ರುಕ್ಮಿಗೆ ಅವಮಾನ ಮಾಡಿ ಕಳಿಸಿದಂಥ ಕೃಷ್ಣನನ್ನು ಸೇನೆಯಿಂದ ಬಲರಾಮದೇವರು ಬಂದು ಎಲ್ಲರನ್ನ ಸೋಲಿಸಿ ಕೃಷ್ಣನನ್ನು ಕರ್ಕೊಂಡು ಬಂದು ರುಕ್ಮಿಣಿ ದೇವಿ ಜೊತೆಗೆ ವಿಶೇಷವಾಗಿ ಮದುವೆಯನ್ನು ಮಾಡ್ತಾ ಇದ್ದ. ಸತ್ರಾಜಿತ ಸಮಂತಕಮಣಿಯನ್ನು ಸೂರ್ಯದೇವರಿಂದ ಪಡೆದು ಕೃಷ್ಣ ಕೇಳಿದರೂ ಕೊಳ್ಳಿಲ್ಲ. ತಮ್ಮ ಪ್ರಸೇನ ಅದನ್ನು ಅಶುಚಿಯಾಗಿ ಧಾರಣೆ ಮಾಡಿದ್ದಕ್ಕೆ ಸಿಂಹವನನ್ನು ಕೊಂದು ಮಣಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದರೆ ಜಾಂಬವಂತ ಅದರನ್ನು ಕೊಂದು ಮಣಿಯನ್ನು ಒಳಗಿಟ್ಟರೆ ವಿಷಯ ತನ್ನವರ ಮೂಲಕ ಗೊತ್ತಾಗಿರತಕ್ಕಂಥ ಕೃಷ್ಣ ತನ್ನ ಮೇಲೆ ಇವನೇ ಅಪಹಾರ ಮಾಡಿದ್ದಾನೆ ಎಂಬ ಅಪವಾದನ ಪರಿಹಾರ ಮಾಡಿಕೊಳ್ಳಿಕ್ಕೆ ತಾನು ಬಂದು ಜಾಂಬವಂತನಿಂದ ಯುದ್ಧ ಮಾಡಿ ಮಣಿಯನ್ನು ಆತ ಕೊಟ್ಟಂಥ ಜಾಂಬವತಿ ಎಂಬ ಕನ್ಯಾಮಣಿಯನ್ನು ಕರಕೊಂಡು ಬಂದ. ಇತ್ತ ಸತ್ರಾಜಿತ ತಾನು ವಿಶೇಷವಾಗಿ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡುತ್ತಾ ಇದ್ದ. ಅಷ್ಟರೊಳಗೆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಎಂಬ ಈ ವಾರ್ತೆ ಬಂತು. ಕೃಷ್ಣ ಹಸ್ತಿನಾಪುರಕ್ಕೆ ಹೋಗಿದ್ದಾನೆ. ಇಷ್ಟರೊಳಗೆ ಇಲ್ಲಿ ಶತಧನ್ವ ಸತ್ರಾಜಿತನ ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಅಕ್ರೂರನ್ನು ಕೊಟ್ಟು ಬಚ್ಚಿಟ್ಟು ತಾನು ಓಡಿ ಹೋಗ್ತಾ ಇದ್ದರೆ ಗೊತ್ತಾದ ಕೃಷ್ಣ ಬಂದು ಶತಧನ್ವನ ಹಿಂದೆ ಬಿದ್ದು ಸಂಹಾರ ಮಾಡಿ ಹುಡುಕಿದರೂ ಮಣಿ ಸಿಕ್ಕಲಿಲ್ಲ ಅಂತ ಹೇಳಿದ. ಆದರೆ ಬಲರಾಮದೇವರ ನಂಬಿಕೆ ಬಂದಿಲ್ಲ. ಸಿಟ್ಟಿನಿಂದ ಅವರು ಮಿಥಿಲಾ ನಗರಕ್ಕೆ ಹೋಗಿಬಿಡ್ತಾರೆ. ಆವಾಗ ಕೃಷ್ಣ ವಾರಣಾಸಿ ಪಟ್ಟಣದಿಂದ ಅಕ್ರೂರನನ್ನು ಕಳಿಸಿ ಆತನ ಹತ್ರ ಮಣಿ ಇರುವುದನ್ನು ಎಲ್ಲರಿಗೆ ತೋರಿಸಿ ಅಪವಾದ ಪರಿಹಾರ ಮಾಡಿಕೊಂಡು ಮಣಿಯನ್ನು ತಿರುಗಿ ಅಕ್ರೂರನಿಗೆ ಕೊಟ್ಟು ಕಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಇನ್ನ ಕೃಷ್ಣ ಇಂದ್ರಪ್ರಸ್ಥದಲ್ಲಿ ಸ್ವಲ್ಪ ಕೆಲವು ಮಾಸಗಳು ವಾಸ ಮಾಡಿ ಅಲ್ಲಿ ಅರ್ಜುನನ ಜೊತೆಗೆ ಬೇಟೆಗೆ ಹೋಗಿದಾಗ ಕಾಲಿಂದಿ ಎಂಬ ಹುಡುಗಿಯ ದರ್ಶನ ಆಗ್ತಾ ಇದೆ. ಆಕೆಯನ್ನು ಕರ್ಕೊಂಡು ಬಂದು ದ್ವಾರಕೆಯಲ್ಲಿ ಮದುವೆ ಮಾಡಿಕೊಳ್ತಾ ಇದ್ದಾನೆ ಶ್ರೀಕೃಷ್ಣ. ನಂತರ ಮಿತ್ರವಿಂದ ಅನಂತರ ನಾಗ್ನ ಜಿತ್ತನಿಂದ ನೀಲಾದೇವಿಯನ್ನು ಕರ್ಕೊಂಡು ಬಂದು ಮದುವೆ ಆಗ್ತಾ ಇದ್ದ. ನಂತರ ಇಂದ್ರದೇವರು ದ್ವಾರಕೆಗೆ ತನ್ನ ದೂತನನ್ನು ಕಳಿಸಿ ಕೃಷ್ಣನಿಗೆ ನರಕಾಸುರ ಉಪದ್ರವ ಕೊಡ್ತಾ ಇದ್ದಾನಯ್ಯ, ಸಂಹಾರ ಮಾಡು ಅಂತ ಹೇಳಿದಾಗ ಕೃಷ್ಣ ಇಂದ್ರದೇವರಿಗೆ ಆಶ್ವಾಸನವನ್ನು ಕೊಟ್ಟು ತಾನು ಪ್ರಾಜ್ಯೋತಿಸಿದ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಮುರಣೆಂಬ ಮಂತ್ರ ಜೊತೆಗೆ ಯುದ್ಧ ಮಾಡಿ ಅವನ ಪಾಶಗಳನ್ನು ಕತ್ತರಿಸಿ ಅವನನ್ನು ಅವನ ಮಕ್ಕಳನ್ನು ಕೊಂದು ನರಕನನ್ನು ವಿಶೇಷವಾಗಿ ಕೊಂದು ಹಾಕ್ತಾ ಇದ್ದಾನೆ ಭಗವಂತ. ನಂತರ ನರಕಾಸುರ ಅಪಹಾರ ಮಾಡಿದ ಸ್ವರ್ಗದ ಸಂಪತ್ತನ್ನೆಲ್ಲ ಸ್ವರ್ಗಕ್ಕೆ ಕಳಿಸಿ ಅದಿತಿ ದೇವಿಯ ಕುಂಡಲಗಳನ್ನು ಅದಿತಿ ದೇವಿಗೆ ಕೊಟ್ಟು ಅಲ್ಲಿ ಇಂದ್ರದೇವರು ಶಚಿದೇವಿ ಕೃಷ್ಣ ಸತ್ಯಭಾಮಯ್ಯರಿಗೆ ಸಭೆಯಲ್ಲಿ ಪೂಜಾ ಮಾಡಿದರು. ಆದರೆ ಶಚೀದೇವಿ ಚೂರು ಅಹಂಕಾರ ಪ್ರದರ್ಶನ ಮಾಡಿದ್ದಕ್ಕೆ ಸತ್ಯಭಾಮಾದೇವಿ ಗರ್ವಹರಣಕ್ಕಾಗಿ ಪಾರಿಜಾತ ವೃಕ್ಷ ಬೇಕು ಅಂತ ಕೇಳಿದ್ದು. ಯದ್ಯಪಿ ಕೃಷ್ಣನೇ ಪಾರಿಜಾತ ವೃಕ್ಷದಲ್ಲಿ ನಿಂತುಕೊಂಡು ಇಷ್ಟ ಪ್ರದಾನ ಮಾಡುವವ, ಗಿಡದಿಂದ ಅವರಿಗೆ ಆಗಬೇಕಾಗಿದ್ದೇನಿಲ್ಲ, ಕೇವಲ ಇಂದ್ರದೇವರ ಗರ್ವಭಂಗಕ್ಕಾಗಿ ಮಾಡಿದ್ದು. ಯುದ್ಧಕ್ಕೆಲ್ಲರೂ ಬಂದರು, ಸೋತು ಹೋದರು. ಇಂದ್ರದೇವರು ಹೇಳುತ್ತಾರೆ, ಹೇಗೆ ಆಕಳ ಹಾಲನ್ನು ಕುಡಿಯುವಾಗ ಈ ಕರು ತಾನು ತಿವಿದು ತಿವಿದು ಹಾಲು ಕುಡಿಯುತ್ತಲ್ಲೋ, ಹಾಗೆ ತಾಯಿಗೆ ನೋವು ಕೊಟ್ಟಂತೆ ನಮ್ಮ ಪ್ರವೃತ್ತಿಯ ಯುದ್ಧಕ್ಕೆ ಬಂದದ್ದು ಹಾಗಿದೆ ಅಂತ ಹೇಳಿದಾಗ ಕೃಷ್ಣ ಅನುಗ್ರಹ ಮಾಡಿ ಹೇಳುತ್ತಾನೆ, ನಿನ್ನಿಂದ ನಾನೇ ಹಾಗೆ ಮಾಡಿಸಿದ್ದು ಅಂತ ಚೆನ್ನಾಗಿ ಹೇಳ್ತಾನೆ. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ 16,000 ಕನ್ಯೆಯರನ್ನು ಬಿಡುಗಡೆ ಮಾಡುತ್ತಾನೆ ನರಕನಿಂದ. ಅವರು ಕೇಳುತ್ತಾರೆ, ಇನ್ನೊಬ್ಬರ ಅಧೀನದಲ್ಲಿರತಕ್ಕಂತಹ ಕನ್ಯೆಯರನ್ನು ಯಾರೂ ಮದುವೆ ಮಾಡಿಕೊಳ್ಳಲ್ಲ, ನಾವು ಶುದ್ಧರಾಗೇ ಇದ್ದೀವಿ, ಅದು ಯಾರಿಗೂ ಗೊತ್ತಾಗಲ್ಲ, ನಿನಗೊಬ್ಬನಿಗೆ ಗೊತ್ತಾಗುತ್ತೆ, ಹರಿಯೇ ನೀನು ಒಪ್ಪೋದಾದ್ರೆ ನಮ್ಮನ್ನು ಮದುವೆ ಆಗು ಅಂತ ಹೇಳಿದಾಗ ಕೃಷ್ಣ 16,000 ಮಂಟಪದಲ್ಲಿ 16,000 ರೂಪಗಳಿಂದ 16,000 ಕನ್ಯೆಯರಿಗೆ ಮಾಂಗಲ್ಯ ಬಂಧನ ಮಾಡಿರ್ತಕ್ಕಂಥ ಭಗವಂತ 16,108 ಹೆಂಡತಿಯರ ಜೊತೆಗೆ 16,108 ಭವನಗಳಲ್ಲಿ 16,108 ರೂಪಗಳಿಂದ ಸದಾ ಅವರ ಜೊತೆಗೆ ಸಂಸಾರ ಮಾಡಿದಂಥ ಮಹಾಪುರುಷ ಭಗವಂತ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದ. ನಂತರ ಮಧ್ಯದಲ್ಲಿ ಕೃಷ್ಣನಿಗೆ ಮಕ್ಕಳಾಗಿಲ್ಲ ಅಂತ ಮಾತು ಬಂತು. ರುಕ್ಮಿಣೀ ದೇವಿ ಹೇಳಿದ್ದಕ್ಕೆ ರುದ್ರದೇವರನ್ನ ಆರಾಧನೆ ಮಾಡಿದಂತೆ ಮಾಡಿ ಪುತ್ರ ಲಾಭ ಪಡ್ಕೊಂಡಂತೆ ಮಾಡಿದರು. ಪ್ರದ್ಯುಮ್ನಾದ, ಆ ಪ್ರದ್ಯುಮ್ನಿಂದ ಶಂಬರಾಸುರನಿಗೆ ಮರಣ ಬರುತ್ತೆ ಅಂತ ನಾರದರು ಹೋಗಿ ಶಂಬರಾಸುರನಿಗೆ ಹೇಳಿದ್ದಕ್ಕೆ ಶಂಬರಾಸುರ ಆ ಶಿಶುವನ್ನು ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ಹಾಕಿದ. ಆ ಶಿಶು ಅದನ್ನು ಮೀನು ನುಂಗಿತ್ತು. ಆ ಮೀನು ಮತ್ತು ಶಂಬರಾಸುರನ ಮನೆಗೆ ಹೋದಾಗ ಆ ಮೀನನ್ನು ಕತ್ತರಿಸಿದರೆ ಒಳಗಿರುವ ಮಗುವನ್ನು ಅಲ್ಲಿ ಅಡಿಗೆ ಮಾಡಲಿಕ್ಕೆ ಬಂದಿರತಕ್ಕಂಥ ರತಿದೇವಿ ತಗೊಂಡು ಆ ಮಗುವನ್ನು ಬೆಳೆಸಿ, ನಾನು ನಿನ್ನ ತಾಯಿಯಲ್ಲಪ್ಪ, ನಿನ್ನ ಹೆಂಡತಿಯೇ ಅಂತ ತಾನು ತನ್ನ ಪರಿಚಯವನ್ನು ಮಾಡಿಕೊಟ್ಟು ಈ ರೀತಿಯಲ್ಲಿ ಶಂಬರಾಸುರನನ್ನು ಕೊಲ್ಲಲಿಕ್ಕೆ ಬೇಕಾದಂಥ ಮಾಯಾದಿಗಳನ್ನು ಹೇಳಿಕೊಟ್ಟು ಆಕೆ ಶಂಬರಾಸುರ ಸಂಹಾರ ಮಾಡಿಸಿ ಇಬ್ಬರೂ ಸೇರಿಕೊಂಡು ದ್ವಾರಕೆಗೆ ಬರ್ತಾರೆ. ಆವಾಗ ಆ ಪ್ರದ್ಯುಮ್ನನ್ನು ನೋಡಿದ ಕೂಡಲೇ ರುಕ್ಮಿಣೀ ದೇವಿಗೆ ಸ್ತನದಿಂದ ಹಾಲು ಬರುತ್ತೆ. ಎಲ್ಲರೂ ನೋಡುತ್ತಾರೆ, ಕೃಷ್ಣನಂತೆ ಇದ್ದಾನೆ ಪ್ರದ್ಯುಮ್ನ, ಯಾರೀತ ಅಂತ ನೋಡಿದಾಗ ನಾರದರು ಬಂದು ಹೇಳುತ್ತಾರೆ, ಅಮ್ಮ ರುಕ್ಮಿಣಿ ನಿನ್ನ ಮಗನೇ ಶಂಬರಾಸುರ ಹೊತ್ತುಕೊಂಡು ಹೋಗಿರತಕ್ಕಂಥ ಮಗನೇ ಇವ ಅಂತ ನಾರದರು ವಿಶೇಷವಾಗಿ ರುಕ್ಮಿಣೀ ದೇವಿಗೆ ಕೃಷ್ಣನಿಗೆ ಎಲ್ಲರಿಗೂ ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಪೌಂಡ್ರಕ ಬರ್ತಾ ಇದ್ದಾನೆ, ದ್ವಾರಕೆಯನ್ನು ನಿರೋಧ ಮಾಡುತ್ತಾ ಇದ್ದಾನೆ. ಕೃಷ್ಣ ಅವನ ಸಂಹಾರ ಮಾಡುತ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಅವನ ಮಗ ಸುದರ್ಶನ ಕೃಷ್ಣನನ್ನು ದಹನ ಮಾಡಲಿಕ್ಕಾಗಿ ಕೃತ್ಯ ನಿರ್ಮಾಣ ಮಾಡಿದರೆ ಕೃಷ್ಣ ಚಕ್ರದಿಂದ ಆ ಕೃತ್ಯವನ್ನು ಮತ್ತು ವಾರಣಾಸಿ ಪಟ್ಟಣವನ್ನು ದಹನ ಮಾಡಿಬಿಡ್ತಾ ಇದ್ದಾನೆ. ನಂತರ ಸೂರ್ಯ ಗ್ರಹಣ ಬರ್ತಾ ಇದೆ, ಕುರುಕ್ಷೇತ್ರಕ್ಕೆ ಪಾಂಡವರೆಲ್ಲರೂ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಸಮಂತ ಪಂಚಕಕ್ಕೆ ವಿಶೇಷವಾಗಿ ಕೃಷ್ಣ ತನ್ನವರೆಲ್ಲರ ಕರ್ಕೊಂಡು ಬರ್ತಾ ಇದ್ದಾನೆ. ಅಲ್ಲಿ ಕುಂತಿದೇವಿ ವಸುದೇವ ಎಲ್ಲರೂ ಸೇರತಾ ಇದ್ದಾರೆ. ಎಲ್ಲರೂ ಕೃಷ್ಣನ ಸೌಭಾಗ್ಯ ಮತ್ತು ದ್ವಾರಕಾಪಟ್ಟಣದ ಅವರ ಪುಣ್ಯವನ್ನು ಪ್ರಶಂಸಾ ಮಾಡ್ತಾ ಇದ್ದಾರೆ. ನಂತರ ಏಕಾಂತದಲ್ಲಿ ಕೃಷ್ಣ ಗೋಪಿಕಾಸ್ತ್ರೀಯರನ್ನು ಕರೆಸಿ ಅವರನ್ನೆಲ್ಲರನ್ನು ಕೂಡ ವಿಶೇಷವಾಗಿ ಅವರನ್ನು ಸಾಂತ್ವನ ಮಾಡುತ್ತಾ ಇದ್ದಾನೆ. ಇದರಲ್ಲಿ ಕೃಷ್ಣ ಧರ್ಮರಾಜ ಸೇರಿ ಅಲ್ಲೂ ಮತ್ತು ಕುಶಲ ಪ್ರಶ್ನೆಗಳೆಲ್ಲ ನಡೀತಾ ಇದೆ. ದ್ರೌಪದಿ ದೇವಿ ಅಷ್ಟಮಹಿಷಿಯರನ್ನು ನೀವು ಕೃಷ್ಣನನ್ನು ಮದುವೆ ಆದ ರೀತಿ ಹೇಗೆ ಅಂತ ಹೇಳಿದಾಗ ಒಬ್ಬೊಬ್ಬರು ಹರಿಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುತ್ತಾ ಬಂದರು. ನಂತರ ಅಲ್ಲಿಗೆ ಇವರೆಲ್ಲರೂ ಬಂದದ್ದಕ್ಕೆ ವೇದವ್ಯಾಸಾದಿ ಎಲ್ಲ ಮುನಿಗಳೆಲ್ಲರೂ ಬರ್ತಾ ಇದ್ದಾರೆ. ಆವಾಗ ಕೃಷ್ಣರಾಮರು ಸೇರಿಕೊಂಡು ಅವರೆಲ್ಲರನ್ನ ಸತ್ಕಾರ ಮಾಡ್ತಾ ಇದ್ದಾರೆ, ಪ್ರಶಂಸಾ ಮಾಡ್ತಾ ಇದ್ದಾರೆ. ನಂತರ ವಿಶೇಷವಾಗಿರತಕ್ಕಂಥ ಆ ಮುನಿಗಳೆಲ್ಲರೂ ಸೇರಿ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ. ವಸುದೇವ ಆಗ ಆ ಮುನಿಗಳೆಲ್ಲರನ್ನು ಕೇಳ್ತಾ ಇದ್ದಾನೆ. ನಾನಾ ರೀತಿಯಾದ ಕರ್ಮ ಕೂತಿದೆ, ಅದರ ಪರಿಹಾರಕ್ಕೇನು ಮಾಡಬೇಕು ಅಂದಾಗ, ಒಳ್ಳೆ ಯಾಗ ಮಾಡಯ್ಯಾರು, ನೀನು ಕ್ಷತ್ರಿಯನಾಗಿದ್ದೀಯಾ ಅಂತ ಹೇಳಿದಾಗ ವಸುದೇವ ಋತ್ವಿಜರನ್ನು ವರ್ಣ ಮಾಡಿ ಅವರಿಂದ ವಿಶೇಷವಾಗಿ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ನಂದ, ವಸುದೇವ ಎಲ್ಲರೂ ಕೂಡ ಕೃಷ್ಣನ ಬಗ್ಗೆ ಮಾತಾಡಿಕೊಳ್ತಾ ಇದ್ದಾರೆ. ಕೃಷ್ಣನಿಂದ ಎಲ್ಲರೂ ಕೂಡ ವಿಶೇಷವಾಗಿ ಉಡುಗೊರೆಯನ್ನು ಸ್ವೀಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಆ ಯಜ್ಞ ಆಗುವಾಗ ದೇವಕಿ ದೇವಿ ಚೂರು ಕಣ್ಣೀರಿಡುತ್ತಾರೆ. ನನ್ನ 6 ಜನ ಮಕ್ಕಳಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಸುತರಲೋಕದಲ್ಲಿ ಬಲಿಮಹಾರಾಜನ ಸನ್ನಿಧಾನದಲ್ಲಿರತಕ್ಕಂಥ ತನ್ನ 6 ಜನ ಅಣ್ಣಂದರನ್ನು, ಚಿಕ್ಕ ಚಿಕ್ಕ ಮಕ್ಕಳ ಸ್ಥಿತಿಯಲ್ಲೇ ಇರತಕ್ಕಂಥವರನ್ನು ಕರೆಸಿ ಆಕೆಯ ಹಾಲನ್ನು ಪುನಃ ಕುಡಿಯುವಂತೆ ಮಾಡಿ ಕಳಿಸಿಕೊಟ್ಟ ಕೃಷ್ಣ. ನಂತರ ವಿಶೇಷವಾಗಿ ರುಕ್ಮಿಣಿ ದೇವಿ, ಆಕೆ ಜೊತೆಗೆ ಕೃಷ್ಣ ಪ್ರೇಮ ಕಲಾಪವನ್ನು ಮಾಡ್ತಾ ಇದ್ದಾನೆ, ಅಂದರೆ ಸ್ವಲ್ಪ ಪ್ರೇಮ ಕಲಹವನ್ನು ಮಾಡುತ್ತಾನೆ. ನೋಡು, ನಿನಗೆ ನಾನು ಸರಿಯಾದವನಲ್ಲ, ನಿನಗೆ ಸರಿಯಾದವರೆಲ್ಲ ಜರಾಸಂಧ ಇತ್ಯಾದಿಗಳೇ, ಅವರೆಲ್ಲ ತುಂಬ ತುಂಬ ದೊಡ್ಡ ರಾಜರು, ನಾನು ಚಿಕ್ಕವ, ಓಡಿ ಹೋಗಿ ಸಮುದ್ರ ಮಧ್ಯದಲ್ಲಿ ಮನೆ ಕಟ್ಕೊಂಡಿದ್ದೀನಿ ಅವರಿಗೆ ಹೆದರ್ಕೊಂಡು, ನನ್ನಂಥವನ ಹತ್ರ ಯಾಕೆ ಅಲ್ಲಿ ಹೋಗ್ಬಿಡು ಅಂತ ಹೇಳಿದಾಗ ಆಕೆ ಮೂರ್ಛಾಕ್ರಾಂತಳಾಗಿ ಬಿದ್ದಂತೆ ನಾಟಕ ಆಡ್ತಾಳೆ. ಕೃಷ್ಣನ ಮನಸ್ಸು ಗೊತ್ತು. ನಂತರ ಕೃಷ್ಣನ ಸರ್ವೋತ್ತಮತ್ವವನ್ನು ಹೇಳಿದಾಗ ಕೃಷ್ಣ ಆಕೆಯನ್ನು ಸಾಂತ್ವನ ಮಾಡಿದಂತೆ ಮಾಡಿದ. ಆದರೆ ಈ ಒಂದು ನೆಪದಿಂದ ನಾವು ಕೃಷ್ಣ ರುಕ್ಮಿಣಿಯರ ಮಧ್ಯೆ ವಿರಸ ಬಂತು ಒಂದು ಚಿಂತನೆ ಮಾಡಬಾರದು ಅಂತ ಹೇಳ್ತಾ ಇದ್ದ. ನಂತರ ಕೃಷ್ಣ ಎಷ್ಟು ಜನ ಮಕ್ಕಳಾದರೂ ಅವನಿಗೆ ಅಂತ ಕೇಳಿದಾಗ 16,108 ಜನ ಹೆಂಡತಿಯರಲ್ಲಿ 10 ಜನ ಗಂಡು ಮಕ್ಕಳು, 1 ಹೆಣ್ಣು ಪ್ರಕಾರ, ಈ ರೀತಿಯಾಗಿ ವಿಶೇಷವಾಗಿ ಆ ಸಂತಾನ ಬೆಳೆಯಿತು ಎಂಬುದು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಂತರ ಅನಿರುದ್ಧನಿಗೆ ರೋಚನೆಯನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅಲ್ಲಿ ರುಕ್ಮಿ ಬಲರಾಮ ದೇವರನ್ನು ಅಪಹಾಸ ಮಾಡಿದರೆ ದೂತ ಪ್ರಸಂಗದಲ್ಲಿ ಅವನ ಸಂಹಾರ ಮಾಡ್ತಾ ಇದ್ದಾರೆ. ನಂತರ ನಾರದರು ಭಗವಂತನ ಮಹಿಮೆಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಕೃಷ್ಣ ಇದ್ದಾನಾ ಅಂತ ಕೇಳಿದಾಗ ಎಲ್ಲರೂ ಹೇಳಿದ್ದಿಷ್ಟೇ, 16,108 ಜನ ನಮ್ಮ ಮನೆಯಲ್ಲೇ ಕೃಷ್ಣ ಇದ್ದಾನೆ, ಎಲ್ಲಿಗೂ ಹೋಗ್ತಾ ಇಲ್ಲ. ಅಷ್ಟು ರೂಪಗಳಿಂದ ಎಲ್ಲರ ಮನೆಯಲ್ಲಿ ವಾಸ ಮಾಡಿಕೊಂಡು ಎಲ್ಲರಿಗೂ ಸಂತೋಷ ಕೊಟ್ಟಂತಹ ಸ್ವಾಮಿ, ಅವನ ಮಹಿಮೆಯನ್ನು ನಾರದರು ಎಲ್ಲರಿಗೂ ತೋರಿಕೊಡ್ತಾ ಇದ್ದಾರೆ. ನಂತರ ಕೃಷ್ಣ ನಿತ್ಯವೂ ಏಳುವ ಕ್ರಮ, ಎದ್ದು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿಗಳು, ಆ ಸ್ನಾನ ಮಾಡುವ ಕಾಲಕ್ಕೆ ಋಷಿಮುನಿಗಳಿಗೆ ನಮಸ್ಕಾರ ಮಾಡಿ ಸ್ನಾನ ಮಾಡುವುದು, ನಂತರ ದೇವತಾರ್ಚನ ಎಲ್ಲವನ್ನು ಕೂಡ ಅಲ್ಲಿ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ನಂತರ ಸಭಾಪ್ರವೇಶ, ಮಂತ್ರಿಗಳ ಜೊತೆಗೆ ಮಾತಾಡೋದು, ರಥದಿಂದ ಹೊರಗೆ ಹೋಗುವುದು, ಇವೆಲ್ಲವನ್ನ ಹೇಳ್ತಾ ಅಷ್ಟರೊಳಗೆ ಜರಾಸಂಧ ನಮ್ಮನ್ನು ಕಟ್ಟಿಹಾಕಿದ್ದಾನೆ ಅಂತ, ರುದ್ರದೇವರ ಯಾಗದಲ್ಲಿ ಬಲಿಕೊಡಬೇಕು ಅಂತ ನೋಡ್ತಾ ಇದ್ದಾನೆ ಎಂಬುದನ್ನು ಕಟ್ಟಿ ಹಾಕಿದಂಥ ರಾಜರು, ಆ ರಾಜರು ಬಿದ್ದಿದ್ದಾರಲ್ಲಿ, ಅವರು ದೂತನ ಮೂಲಕ ಕಳಿಸಿಕೊಟ್ಟರೆ ಅವಾಗ ಉದ್ಧವ ಹೇಳ್ತಾನೆ, ಆ ಜರಾಸಂಧ ಭೀಮಸೇನ ದೇವರ ತುತ್ತು ಅಂತ ಹೇಳಿದಾಗ, ಕೇವಲ ಜರಾಸಂಧನ ಸಂಹಾರಕ್ಕಾಗಿ ರಾಜಸೂಯಯಾಗವನ್ನು ಹೂಡಿ ಭೀಮಾರ್ಜುನರನ್ನು ಕರಕೊಂಡು ಬಂದು ಆ ಜರಾಸಂಧನ ಸಂಹಾರ ಮಾಡಿಸಿದ ಭಗವಂತ ಶ್ರೀಕೃಷ್ಣ. ರಾಜಸೂಯಯಾಗವನ್ನು ದಿಗ್ವಿಜಯವಾಗಿ ಮಾಡಿ 100,000 ಜನ ಬ್ರಾಹ್ಮಣರು ನಿತ್ಯವೂ ಧರ್ಮರಾಜನ ಜೊತೆಗೇ ಊಟ ಮಾಡುವಂತೆ ಮಾಡಿ, ಅಲ್ಲಿ ಬಂದಿರತಕ್ಕಂಥ ಸಂಪತ್ತನ್ನೆಲ್ಲ ದುರ್ಯೋಧನ ಎಣಿಸುವಂತೆ ಕೊಟ್ಟೆಯಲ್ಲಿ ಕಿಚ್ಚಿಟ್ಟು ಸಭೆಯಲ್ಲಿ ಅವಮಾನ ಮಾಡಿಸಿ ಅದರಿಂದ ಯುದ್ಧಕ್ಕೆ ನಾಂದಿಯನ್ನು ಹಾಡಿಸಿದ ಕೃಷ್ಣ. ನಂತರ ವಿಶೇಷವಾಗಿರತಕ್ಕಂಥ ರಾಜಸೂಯಯಾಗದ ಅವ್ರದ ಸಂಭ್ರಮವನ್ನೆಲ್ಲ ವರ್ಣನೆ ಮಾಡುತ್ತಾರೆ. ಆ ಸಭೆಯಲ್ಲಿ ಕೂತಿರತಕ್ಕಂಥ ಎಲ್ಲ ಪಾಂಡವರ ವೈಭವವನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾರಯ್ಯ ಅಂಥ ರೀತಿಯಾಗಿರಲಿಕ್ಕೆ ಸಾಧ್ಯ ಅಂತ. ಇಂಥ ನಂತರ ವಿಶೇಷವಾಗಿ ಕೃಷ್ಣ ಅಲ್ಲಿಲ್ಲದೇ ಇರುವಾಗ ಸಾಲ್ವ ದ್ವಾರಕೆಯ ಮೇಲೆ ದಾಳಿಗೆ ಬರ್ತಾ ಇದ್ದಾನೆ. ಅದರಲ್ಲಿ ಪ್ರದ್ಯುಮ್ನ ಯಾದವರು ಸೇರಿಕೊಂಡು ಅವನನ್ನು ನಿರೋಧ ಮಾಡ್ತಾ ಇದ್ದಾರೆ. ಅಂಥ ಸಾಲ್ವ, ವಿಶೇಷವಾಗಿ ಸಾಲ್ವನ ಮಂತ್ರಿ ಒಂದು ಪ್ರಹಾರವನ್ನು ಮಾಡಿದಾಗ ಮೂರ್ಛಿತನಾಗಿದ್ದಾನೆ ಪ್ರದ್ಯುಮ್ನ. ಆತನ ವಿಶೇಷವಾದ ರಥಿ ಅಂದರೆ ರಥವನ್ನು ನಡೆಸುವಂಥ ಸೂತ ಅವರನ್ನು ಕರ್ಕೊಂಡು ಬಂದು ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತು ಪ್ರದ್ಯುಮ್ನ ತಿರುಗಿ ಬಂದು ಒಳ್ಳೆ ಯುದ್ಧ ಮಾಡ್ತಾ ಇದ್ದಾನೆ. ನಂತರ ದ್ಯುಮನಂತ ಅವನನ್ನು ಕೊಂದು ಬಿಡ್ತಾ ಇದ್ದಾರೆ. ನಂತರ ಸಾಲ್ವ ಓಡಿ ಹೋಗ್ತಾ ಇದ್ದಾನೆ. ಕೃಷ್ಣ ದ್ವಾರಕೆಗೆ ಬಂದು ಕೃತವರ್ಮದಿಂದ ಎಲ್ಲವನ್ನ ತಿಳ್ಕೊಳ್ತಾ ಇದ್ದಾನೆ. ಸಾಲ್ವನ ಹಿಂದೆ ಓಡಿ ಅವನ ಸಂಹಾರ ಮಾಡಿಬಿಡ್ತಾ ಇದ್ದಾನೆ ಕೃಷ್ಣ. ಅಷ್ಟರೊಳಗೆ ದ್ಯೂತದಲ್ಲಿ ಪಾಂಡವರೆಲ್ಲ ಪರಾಜಯ ಆಯಿತು ಅಂತ ಚೆನ್ನಾಗಿ ತಿಳ್ಕೊಂಡು ವನಕ್ಕೆ ಹೋಗಿದ್ದಾರೆ ಅಂತ ವಾರ್ತೆ ಬಂದಾಗ ವನದಲ್ಲಿ ಪಾಂಡವರ ಸಾಂತ್ವನ ಮಾಡುವುದು ದರ್ಶನ ಮಾಡಿ ಸಾಂತ್ವನ ಮಾಡಿದ್ದಾರೆ. ನಂತರ ವಿಶೇಷವಾಗಿ ಬಲರಾಮ ದೇವರು ನಂದಗೋಕುಲ ಯಾತ್ರೆ ಮಾಡುತ್ತಾ ಇದ್ದಾರೆ. ಅಲ್ಲಿ ಗೋಪಿಕಾಯರು ಎಲ್ಲರಿಂದ ಆಟ ಆಡುತ್ತಾ ಯಮುನಾ ನದಿ ದೂರದಲ್ಲಿದ್ದರೆ ಕರೀತಾರೆ, ಹತ್ತಿರ ಬಾ ಸ್ನಾನ ಮಾಡಬೇಕು ಅಂದರೆ ಯಮುನೆ ಬರಲ್ಲ. ಅದಕ್ಕೆ ನೇಗಿಲು ಹಾಕಿ ಸೆಳೆದರೆ ಹೆದರಿ ಯಮುನಾ ನದಿ ಹತ್ತಿರ ಬರುತ್ತಾಳೆ. ಈಗಲೂ ಆ ಪ್ರದೇಶವನ್ನು ನೋಡಬಹುದು, ಖೀಂಚ್ ಅಂತ ಹೇಳ್ತಾರೆ. ಅಂಥ ಬಲರಾಮ ದೇವರು ವಿಶೇಷವಾಗಿ ಎಲ್ಲರಿಗೆ ತೊಂದರೆ ಕೊಡತಕ್ಕಂಥ ದೇವತೆಗಳೇ ಆಗಿರದ, ಆದರೂ ತೊಂದರೆ ಪ್ರಾರಬ್ಧ ಕರ್ಮದಿಂದಾಗಿ ತೊಂದರೆ ಕೊಡತಕ್ಕಂಥ ವಿವಿಧ ಅನುಸಂಹಾರ ಮಾಡ್ತಾ ಇದ್ದಾರೆ. ಹಾಗೆ ಬಲ್ವಲ ಎಂಬ ಋಷಿಗಳಿಗೆ ತೊಂದರೆ ಕೊಡತಕ್ಕಂಥ ರಾಕ್ಷಸನ ಸಂಹಾರವು ಬಲರಾಮ ದೇವರು ಮಾಡ್ತಾ ಇದ್ದಾರೆ. ನಂತರ ಸಾಂಬ ಲಕ್ಷಣ ಸ್ವಯಂವರದಲ್ಲಿ ಲಕ್ಷಣೆಯನ್ನು ಅಪಹಾರ ಮಾಡಿದರೆ ಕೌರವರು ಕಟ್ಟಿ ಹಾಕ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಬಲರಾಮ ದೇವರು ಹೋಗಿ ಹಿತವನ್ನು ನುಡಿದರು, ನುಡಿಯೋ ಕಾಲ ಕೇಳುತ್ತಾರೆ. ಉಗ್ರಸೇನನ ಆಜ್ಞೆ ಆಗಿದೆ, ಬಿಟ್ಟು ಬಿಡಿ ಅಂತ ಹೇಳಿದರೆ ಸಿಟ್ಟು ಬಂದು ಕೌರವರು ಹೇಳುತ್ತಾರೆ, ಉಗ್ರಸೇನ ನವಗರಾಜನ, ನಾವ್ಯಾಕೆ ಬಿಡಬೇಕು ಅಂತ ದುರುಕ್ತಿಗಳನ್ನು ಹೇಳಿದಾಗ ಅವಾಗ ಸಿಟ್ಟಿನಿಂದ ನೇಗಿಲಿಂದ ಇಡೀ ಹಸ್ತಿನಾಪುರವನ್ನೇ ನದಿಗೆ ಹಾಕಲಿಕ್ಕೆ ಸೆಳೆದರೆ ಹಸ್ತಿನಾಪುರ ಎದ್ದು ನಿಲ್ಲುತ್ತೆ ಸ್ವಲ್ಪ. ಅದಕ್ಕೆ ಎಲ್ಲರೂ ಹೆದರಿ ಕಾಲಿಗೆ ಬಿದ್ದಾಗ ಅವಾಗ ಸಾಂಬನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಹೆಂಡತಿ ಸಹಿತವಾಗಿ ಮಂದಿ ಮದುವೆ ಮಾಡಿಸಿ ಕರ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಬಲರಾಮದೇವರು ಅಂತ ಕೃಷ್ಣನ ವಿಶೇಷವಾಗಿರತಕ್ಕಂಥ ಚರಿತ್ರೆಯನ್ನು ಕೇಳುವಾಗ ಬಲರಾಮದೇವರ ಚರಿತ್ರೆಯು ಅತ್ಯಂತ ನಮಗೆ ಕೇಳಲೇಬೇಕಾಗಿರತಕ್ಕಂಥದ್ದು ಎಂಬುದನ್ನು ತೋರಿಸಿಕೊಡ್ತಾರೆ. ನಂತರ ಕೃಷ್ಣ ತನ್ನ ಹತ್ತಿರ ಯಾರು ಬಂದರೆ ಅವರ ಅನುಗ್ರಹ ಮಾಡಿದ, ತನ್ನ ಹತ್ತಿರ ಯಾರಿಗೆ ಬರಲಿಕ್ಕಾಗಿಲ್ಲ ಅವರ ಹತ್ತಿರ ತಾನೇ ಹೋದ. ಎಷ್ಟು ದೂರ? ಮಿಥಿಲಾನಗರ, ತುಂಬ ದೂರ. ಅಂದರೆ ಡೆಲ್ಲಿಯಿಂದ ಫ್ಲೈಟಲ್ಲಿ ಹೋಗಬೇಕು ನಾವು ಕಾಠ್ಮಂಡು, ಅದು ಮಿಥಿಲಾನಗರ. 3-4 ದಿನಗಳ ಕಾಲ ರಥದಲ್ಲಿ ಪ್ರಯಾಣ. ಎಲ್ಲರನ್ನ ಕರ್ಕೊಂಡು ಹೋದ ಕೃಷ್ಣ. ಎಲ್ಲರೂ ಕೇಳ್ತಾರೆ ಕೃಷ್ಣನನ್ನ, ಅಂಥ ವ್ಯಕ್ತಿಗಳು ಯಾರಿದ್ದಾರಯ್ಯ ನೀನು ನೋಡಬೇಕಾದವರು ಅಂತ ನೋಡಿದರೆ ಆ ದೇಶದ ರಾಜ ಬಹುಲಾಶ್ವ ಮತ್ತು ಚಿಕ್ಕ ಭಕ್ತ ಶ್ರುತದೇವ ಇರ್ತಾನೆ. ಬಹುಲಾಶ್ವನತ್ರೇ ಶ್ರುತದೇವನತ್ರೇ ಎರಡೂ ರೂಪಗಳಿಂದ ಬರ್ತಾನೆ. ಶ್ರುತದೇವರನ್ನು ಕೇಳ್ತಾನೆ, ಹೇ ಶ್ರುತದೇವ, ಎಲ್ಲರೂ ಬಂದರು ಶ್ರುತದೇವನತ್ರೇ. ಚಿಕ್ಕ ಕುಟೀರ, ಅದರೊಳಗೆ ಕೃಷ್ಣ ಕೃಷ್ಣನ ಪರಿವಾರವೆಲ್ಲ ಬಂದಾಗ ಆನೆಗಳೆಲ್ಲ ಕಿಡಿಕೇರಿ ತೋರಿದಂತೆ ಬಂತು. ಪಾಪ ಬ್ರಾಹ್ಮಣ ಯಾದವ ಒಬ್ಬನೇ, ಆದ ಕಾರಣ ಕೃಷ್ಣಾದಿಗಳಿಗೆಲ್ಲ ಚಿಕ್ಕ ಚಿಕ್ಕ ಎಲೆಯಲ್ಲಿ ಹಣ್ಣಿನ ತುಂಡುಗಳನ್ನಿಟ್ಟು ಸತ್ಕಾರ ಮಾಡಿದ, ಕೈ ಮುಗಿದ. ಕೃಷ್ಣ ಕೇಳಿದ, ನಿನಗೆ ನನ್ನ ಹತ್ತಿರ ಬರಲಿಕ್ಕಾಗಲ್ಲ, ನಿನ್ನ ದೇಶಕ್ಕೆ ಬಂದಿದ್ದೇನೆ, ನಿನ್ನ ರಾಜನ ಹತ್ರ ಬಂದಿದ್ದೇನೆ, ಅಲ್ಲಿಗೂ ಬರಲಿಕ್ಕಾಗಿಲ್ಲೇನಯ್ಯ ನಿನಗೆ ಅಂತ ಕೇಳಿದರೆ ಶ್ರುತದೇವ ಹೇಳ್ತಾನೆ, ಅಯ್ಯ ನನ್ನ ಹೃದಯದಲ್ಲೇ ನೀನು ಇರುವಾಗ ನಿನ್ನ ಹುಡುಕೊಂಡು ಎಲ್ಲಿಗೆ ಯಾಕೆ ಬರಲಿ, ಬಿಂಬೋಪಾಸಕನಾಗಿ ಸದಾ
ದೇವರನ್ನೇ ಜಪ ಮಾಡುತ್ತಾ ಜಪಪ್ರಿಯನಾಗಿರ್ತಕ್ಕಂಥ ಕೃತದೇವನಿಗೆ ಪರಮಾನುಗ್ರಹ ಮಾಡಿದ ಕೃಷ್ಣ ಅಂತ. ನಾವು ದೇವರ ಹತ್ರ ಹೋಗಲಿಕ್ಕಾಗದರೆ ದೇವರೇ ನಮ್ಮ ಹತ್ರ ಬರ್ತಾನೆ ಎಂಬ ಅದ್ಭುತ ತತ್ವವನ್ನು ಕೃಷ್ಣ ತೋರಿಕೊಡ್ತಾ ಬರ್ತಾ ಇದ್ದಾನೆ. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ಅವರಿಬ್ಬರಿಗೆ ಅನುಗ್ರಹ ಮಾಡಿದ್ದನ್ನು ಋಷಿ ಮುನಿಗಳು ದೇವತೆಗಳು ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಕೃಷ್ಣನ ಭಕ್ತವಶತ್ವವನ್ನು ಚೆನ್ನಾಗಿ ತಿಳಿಸಿಕೊಟ್ರು. ನಂತರ ಪಾಂಡವರೆಲ್ಲ ವನವಾಸವನ್ನು ಪೂರ್ಣ ಮಾಡಿದ್ದಾರೆ ಎಂದು ತಿಳಿದುಕೊಂಡು ನಂತರ ಕೃಷ್ಣ ಇಂದ್ರಪ್ರಸ್ಥಕ್ಕೆ ಬಂದು, ಅಂದರೆ ಹಸ್ತಿನಾಪುರಕ್ಕೆ ಬಂದು, ವಿಶೇಷ ಅಂದರೆ ಇವರಿರೋದು ಇಂದ್ರಪ್ರಸ್ಥದಲ್ಲಿ ಬಂದು ಅಲ್ಲಿಂದ ತಾನು ವಿಶೇಷವಾಗಿ ದೌತ್ಯವನ್ನು ಮಾಡ್ತಾ ಇದ್ದಾನೆ, ದೂತನಾಗಿ ಬರ್ತಾ ಇದ್ದಾನೆ. ದುರ್ಯೋಧನ ದುರ್ಬುದ್ಧಿಯಿಂದ ಕಟ್ಟಲಿಕ್ಕೆ ನೋಡಿದರೆ ಎಲ್ಲರನ್ನ ಉರುಳಿಸಿದ ಕೃಷ್ಣ ನಂತರ ಭಾರತ ಯುದ್ಧವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ದುರ್ಯೋಧನ ತೊಡೆ ಮುರಿದು ಬೀಳ್ತಾ ಇದ್ದಾನಲ್ಲಿ, ಅದು ಹೇಳ್ತಾ ಇದ್ದಾರೆ ಬಲರಾಮ ದೇವರು ಯುದ್ಧ ಮಾಡದೆ ತೀರ್ಥಯಾತ್ರೆಗೆ ಹೋಗಿ ವಿಶೇಷವಾಗಿ ಆ ಬರುವಾಗ ನೈಮಿಷಾರಣ್ಯದಲ್ಲಿ ರೋಮಹರ್ಷಣರ ವಧ ಆಗ್ತಾ ಇದೆ. ಬಂದಾಗ ಎದ್ದು ನಿಂತು ಗೌರವ ಕೊಟ್ಟಿಲ್ಲ ಅಂತ, ಯದ್ಯಪಿ ಅವರು ವಿಶೇಷವಾಗಿರತಕ್ಕಂಥ ಯಜ್ಞದಲ್ಲಿದ್ದಾರೆ ಏಳಲಿಕ್ಕಿಲ್ಲ, ನಂತರ ಅವರಿಗೆ ಪ್ರಾಯಶ್ಚಿತ್ತವಾಗಿ ಅವರಿಗೆ ವಿಶೇಷವಾಗಿರತಕ್ಕಂಥ ಇನ್ನೊಂದು ರೂಪವನ್ನು ಅನುಗ್ರಹ ಮಾಡಿ ಸಂವತ್ಸರ ಪರ್ಯಂತ ತೀರ್ಥಯಾತ್ರೆಯನ್ನು ಮಾಡಿದರು ಅಂತ ಹೇಳ್ತಾ ಇದ್ದ. ನಂತರ ಪಾಂಡವರನ್ನು ಕೃಷ್ಣ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ದ್ವಾರಕೆಗೆ ಬರ್ತಾ ಇದ್ದಾನೆ. ಇತ್ತ ಕೃಷ್ಣನನ್ನು ನೋಡಲಿಕ್ಕೆ ಹಿಡಿ ಅವಲಕ್ಕಿಯನ್ನು ಹಿಡ್ಕೊಂಡು ಬಂದವನೇ ಕುಚೇಲ. ಚೆನ್ನಾಗಿದೆ ಹೇಳ್ತಾ ಬರ್ತಾನೆ ಕುಚೇಲ. ಕೃಷ್ಣನ ಭಕ್ತ, ಕೃಷ್ಣನ ಸ್ನೇಹಿತ, ಬಡವ. ಎಷ್ಟು ಕಡಬಡುವ ಅಂದರೆ ಬಡತನದ ಪರಮಾವಧಿ. ಆತನಿಗೂ ಉಪವಾಸ, ಹೆಂಡತಿನಿಗೂ ಉಪವಾಸ, ಮಕ್ಕಳಿಗೂ ಉಪವಾಸ. ಹೆಂಡತಿ ತಡೀಲಾರದೆ ಹೇಳ್ತಾಳೆ, ನೀವು ಇರಿ ಉಪವಾಸ ಹರಿಪ್ರೀತಿಗಾಗಿ, ಮಕ್ಕಳಿಗಿರ್ಲಿಕ್ಕಾಗಲ್ಲ, ನಾನಿರ್ತೇನೆ ಬೇಕಾದರೆ. ನಿಮ್ಮ ಸ್ನೇಹಿತ ಕೃಷ್ಣ ಹೋಗಿ ಚೂರು ಏನಾದ್ರು ತರಬಾರದೆ. ಅವಾಗ ಸರಿ, ಹೆಂಡತಿ ಮಾತು ತಡೆಯಲಾರದೆ ಹೋಗಬೇಕು ಅಂದಾಗ ಬರೀ ಐಲಿ ಹೋಗಬಾರದು ಅಂತ ಎಲ್ಲರ ಮನೆಗೆ ಹೋಗಿ ಚೂರು ಅವಲಕ್ಕಿಯನ್ನು ಕುಟ್ಟಿ, ಅಂದರೆ ಕುಟ್ಟಿದ ಅವಲಕ್ಕಿಯನ್ನು ತರ್ತಾರೆ. ಚೂರು ತಂದು ಈತನ ಕೈಲಿ ಕೊಡಬೇಕು ಅಂತಿದ್ದಾಗ ಹೇಗೆ ಕೊಟ್ಟು ಕಳಿಸ್ಬೇಕು ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ಯಾವ ಪಾತ್ರೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಈತನ ವಸ್ತ್ರಕ್ಕೆ ಕಟ್ಟಬೇಕು ಅಂದರೆ ಈತ ಕುಚೇಲ, ಮೈ ವಸ್ತ್ರ ತುಂಬ ತೂತು. ಅದಕ್ಕೆ ಆ ತೂತುಗಳೆಲ್ಲ ಒಂದು ತೂತಿಗೆ ಒಂದು ತೂತಿಗೆ ಎಲ್ಲ ಸೇರಿಸಿ ಸೇರಿಸಿ ಗಂಟುಗಳು ಹಾಕಿ ಅದರ ಮಧ್ಯೆ ಚೂರು ಅವಲಕ್ಕಿ ನಿಲ್ಲುವಂಥ ಒಂದು ಸ್ಥಿತಿ ಬಂದರೆ ಅವಲಕ್ಕಿ ಹಾಕಿದ್ಲಂತೆ. ನೋಡಿದರೆ ಒಂದೇ ಮುಷ್ಟಿ ಅವಲಕ್ಕಿ ಹಿಡಿತು, ಹೆಚ್ಚು ಹಿಡಿಯಲ್ಲ, ಸೋರಿ ಹೋಗುತ್ತೆ. ಅಂಥ ಒಂದು ಗಂಟನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ ಕುಚೇಲ. ಆ ಕುಚೇಲ ಕೃಷ್ಣನ ಹತ್ರ ಬರ್ತಾನೆ, ದ್ವಾರದಲ್ಲಿ ನಿಲ್ತಾನೆ, ಹೇಳ್ತಾನೆ ಅಲ್ಲಿ ಅವರಿಗೆ, ನಾನು ಕೃಷ್ಣನ ಸ್ನೇಹಿತ, ಬಡ ಬ್ರಾಹ್ಮಣ, ಬಡಕಲು ಬ್ರಾಹ್ಮಣ, ಮೈ ಮೇಲೆ ಹರಿದು ಪಂಚ, ಮೇಲೆ ಹರಕು ವಸ್ತ್ರ, ಒಂದು ಕೋಲ್ ಹಿಡ್ಕೊಂಡು ಬಂದಿದ್ದಾನೆ. ಆತನನ್ನು ನೋಡಿ ನೀನು ಕೃಷ್ಣನ ಸ್ನೇಹಿತನ ಅಂತ ನೋಡುವಾಗ, ಹೇಳಿಯಪ್ಪ ನೋಡೋಣ ಅಂತ. ಅಲ್ಲಿ ನೀವು ಭೇಟ ದ್ವಾರಕ ಹೋಗಬೇಕು. ಭೇಟ ದ್ವಾರಕೆಗೆ ಹೋದರೆ ಅಲ್ಲಿ ಕೃಷ್ಣನಿಗೆ ಕುಚೇಲ ಅವಲಕ್ಕಿ ಕೊಟ್ಟಂತಹ ಸ್ಥಳ ಅಂತ ಹೇಳಿ ಅಲ್ಲಿ ಅವಲಕ್ಕಿಯನ್ನು ಪ್ರಸಾದವಾಗಿ ಕೊಡ್ತಾರೆ. ಅಲ್ಲೊಂದು ಚಿತ್ರ ಇದೆ, ಒಂದು ಕೈಯಲ್ಲಿ ಹಾಕಿದ ಚಿತ್ರ, ಅದ್ಭುತವಾದ್ದು. ಅಲ್ಲಿ ಕುಚೇಲ ದ್ವಾರದ ಹತ್ರ ನಿಂತಿರ್ತಾನೆ. ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಕೃಷ್ಣ ಹೇಗೆ ಬರ್ತಾ ಇದ್ದಾನೆ ಅಂದರೆ, ಭಟರ ಮೂಲಕ ಪಾಲಕಿಯನ್ನ ಹೊರಸಿ ಕರ್ಕೊಂಡು ಬರ್ತಾ ಇದ್ದಾನೆ. ತಾನು ನಡ್ಕೊಂಡು ಬರ್ತಾ ಇಲ್ಲ, ಓಡ್ತಾ ಬರ್ತಾ ಇದ್ದಾನೆ. ಅದನ್ನು ತುಂಬಾ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ, ಬಹಳ ಚೆನ್ನಾಗಿ. ಆ ರೀತಿ ಸ್ನೇಹಿತನನ್ನು ಕರ್ಕೊಂಡು ಬಂದು ಕಾಲು ತೊಳೆಯುತ್ತಾನೆ. ರುಕ್ಮಿಣೀ ದೇವಿ ಕಾಲಿಗೆ ನೀರು ಹಾಕ್ತಾಳೆ. ಸಂಕೋಚ ಪಡ್ತಾನೆ ಬ್ರಾಹ್ಮಣ, ಭಗವಂತ ನೀನು ಕಾಲು ತೊಳೆಯೋದೇನು, ಅವನು ಮಾಡಿದ್ದು ಮಾಡಿಸಿಕೋಬೇಕಲ್ವಾ. ನಂತರ ಆಲಿಂಗನ ಮಾಡಿಕೊಳ್ತಾನೆ, ಎಲ್ಲರ ಕುಶಲ ಪ್ರಶ್ನೆ ಆಡ್ತಾನೆ. ನಂತರ ಇಬ್ಬರೂ ತಮ್ಮ ಹುಡುಗತನವನ್ನೆಲ್ಲ ನೆನೀತಾ ಇರ್ತಾರೆ. ಒಳ್ಳೆ ಊಟ ಮಾಡಿಸ್ತಾನೆ, ಚಾಮರ ಹಾಕ್ತಾನೆ, ಅದರಲ್ಲೇ ಅಲ್ಲಿ ಯಾವುದೂ ಬೇಕಾಗಿಲ್ಲ. ಯಾರಿಗೆ? ಕುಚೇಲನಿಗೆ. ಕೃಷ್ಣನ ಜೊತೆಗಿರೋದೇ ಬೇಕಾಗಿತ್ತು, ಅವನ ಜೊತೆಗೆ ಮಾತಾಡ್ತಾ ಇದ್ದ. ಸರಿ, ಮಾರನೇ ದಿನ ನಾನು ಹೊರಡುತ್ತೇನೆ ಕೃಷ್ಣ ಅಂದ. ಕೃಷ್ಣ ಅಂದ, ಹೋಗಿ ಬಾ ಅಂತ ಹೇಳಿದ. ನಂತರ ಬರದಾಗ ಕುಚೇಲನ ನೆನಪಾಗುತ್ತೆ, ಹೌದಲ್ಲ, ಹೆಂಡತಿ ಹೇಳಿದ್ದು ಕೃಷ್ಣನ ಕೇಳು ಅಂತ ನಂಗೆ ನೆನಪೇ ಆಗಲಿಲ್ಲ. ಅವಾಗ ಸಂತೋಷ ಪಡ್ತಾನೆ, ಕೃಷ್ಣನ ಹತ್ರ ಏನೂ ಬೇಡಿಲ್ಲ, ಅದೇ ದೊಡ್ಡ ಭಾಗ್ಯ. ಕೃಷ್ಣ ಭಕ್ತರಿಗೆ ಕೃಷ್ಣನ ಹತ್ರ ಏನೂ ಬೇಡದಿರುವುದೇ ಬಹಳ ಸಂತೋಷವಾದ್ದು. ಅದಕ್ಕೆ ಹೆಂಡತಿ ಹೇಳಿದರೂ ಕೃಷ್ಣ ನನಗೆ ಬುದ್ಧಿ ಕೊಟ್ಟಿಲ್ಲ, ಸಂತೋಷಪಟ್ಟು ಬರ್ತಾ ಇದ್ದಾನೆ. ಬರುವಾಗ ಮನೆ ಹತ್ರ ಬರ್ತಾನೆ, ಮನೆಯೇ ಇಲ್ಲ, ಯಾವುದು ದೊಡ್ಡ ಭವನ ಇದೆ. ನೋಡ್ತಾನೆ, ನನ್ನ ಮನೆಯೇನಾಯಿತು ಅರ್ಥ ಆಗಿಲ್ಲ ಅಂತ ನೋಡ್ತಾನೆ. ಸಣ್ಣ ಗುಡಿಸಲು, ಪಾಪ ಆ ಗುಡಿಸಲೇ ಇಲ್ಲ, ಎಲ್ಲಿ ಹೋಯಿತು ಅಂತ ನೋಡ್ತಾನೆ. ನೋಡಿದಾಗ ಭವನ, ಅಲ್ಲಿಂದ ಯಾರೋ ಮೈ ತುಂಬ ಆಭರಣ ಹಾಕೊಂಡ ಹೆಣ್ಣು ಬಂದು ಇವ್ರು ನಮಸ್ಕಾರ ಮಾಡಿದರೆ ಇವರು ಸಂಕೋಚದಿಂದ ದೂರ ಸರಿತಾ ಇದ್ದರೆ ಆಕೆ ಹೇಳ್ತಾಳೆ, ನಾನೇ ರೀ ನಿಮ್ಮ ಹೆಂಡತಿ ಅಂತ ಹೇಳಿದಾಗ ಆಶ್ಚರ್ಯ ಪಡ್ತಾನೆ, ಯಪ್ಪ ಇದೇನು ಅಂದಾಗ ಕೃಷ್ಣ ಕುಚೇಲನಿಗೆ ತನ್ನನ್ನೇ ಕೊಟ್ಟ ಆತನ ಹೆಂಡತಿ ಸಂಪತ್ತು ಕೇಳಿದ್ದಕ್ಕೆ ಸಂಪತ್ತಲ್ಲಿಗೆ ಕಳಿಸಿಕೊಟ್ಟ. ಆದರೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ರಾಘವೇಂದ್ರ ವಿಜಯದಲ್ಲಿ ಕೊನೆಗೆ ಬರುತ್ತೆ. ಕುಚೇಲ ಅಂದರೆ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ನಿಂಗೆ ಅಷ್ಟು ಸಂಪತ್ತಿನಲ್ಲಿ ಕುಚೇಲನಿಗೆ ಕೊಟ್ಟದ್ದು ಸ್ವಲ್ಪ ಅಯ್ಯ, ಅದೇನು ದೊಡ್ಡದಲ್ಲ, ಕೋಟಿ ರೂಪಾಯಿ ಇದ್ದವನಿಗೆ 1 ರೂಪಾಯಿ ದಾನ ಮಾಡೋದು ದೊಡ್ಡದ. ಆದರೆ ಕುಚೇಲ ನೀನಷ್ಟು ಸಂಪತ್ತು ಕೊಟ್ಟರೂ ಕೂಡ ತಾನು ಕುಚೇಲನಾಗೆ ಉಳಿದ, ಅಂದರೆ ಮತ್ತು ಹರಕಬಟ್ಟೆ ಉಟ್ಟುಕೊಂಡು ಕೂತ, ಯಾಕೆ ಸಂಪತ್ತು ರಾಶಿ ಇತ್ತು. ಕೃಷ್ಣ ಬೇಕು ನನಗೆ, ಸಂಪತ್ತು ಹತ್ತಿರ ಆದರೆ ಕೃಷ್ಣ ದೂರ ಆಗ್ತಾರೆ ಅಂತ ಸಂಪತ್ತಿನ ತಂಟೆಗೆ ಹೋಗಲಿಲ್ಲ. ಆ ದೊಡ್ಡ ಭವನದಲ್ಲಿ ಗುಡಿಸಲಲ್ಲಿ ಹೇಗಿದ್ದೋ ಹಾಗೇ ಇದ್ದ. ಅದಯ್ಯ ನಿನ್ನ ಭಕ್ತನ ಲಕ್ಷಣ ಅಂತ ರಾಯರು ಹೊಗಳುತ್ತಾರೆ ವಿಶೇಷವಾಗಿ. ಆ ರೀತಿಯಲ್ಲಿ ಕುಚೇಲನಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಾಡಿದರು. ನಂತರ ವಿಶೇಷವಾಗಿರತಕ್ಕಂಥ ಕೃಷ್ಣ ತನ್ನ ಎಲ್ಲ ಹೆಂಡತಿಯರ ಜೊತೆಗೆ ಜಲಕ್ರೀಡೆಯನ್ನು ಆಡ್ತಾ ಇದ್ದ ಅಂತ ಕೃಷ್ಣನ ವಿಶೇಷವಾಗಿರತಕ್ಕಂಥ ಕೃತ್ಯಗಳನ್ನೆಲ್ಲ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಇಷ್ಟರೊಳಗಲ್ಲಿ ಹೇಳುತ್ತಾರೆ ವಿಶೇಷವಾಗಿ ಕೃಷ್ಣ ಯಮುನಾ ತೀರಕ್ಕೆ ಬಂದ, ಅಲ್ಲಿ ಅಶ್ವಮೇಧ ಯಾಗ ಅನುಷ್ಠಾನ ಮಾಡ್ತಾನೆ. ಮಾಡಿದಾಗ ಕೃಷ್ಣನ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು, ಕೃಷ್ಣ ನನ್ನ ಹೆಂಡತಿ ಅನೇಕ ಜನ ಮಕ್ಕಳನ್ನ ಹಡಿದಿಲ್ಲಯ್ಯ, ಆದರೆ ಸೂತಿಕಾ ಗೃಹದಿಂದಲೇನೆ ಆ ಮಕ್ಕಳನ್ನು ಯಾರು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಬದುಕಿಲ್ಲ ಕಾಯಪ್ಪ ಅಂತ ದರ್ಬೆ ಹಿಡ್ಕೊಂಡು ಬಂದು ಕೇಳ್ತಾರೆ. ಅವಾಗ ಕೃಷ್ಣ ಯಜ್ಞದಿಂದ ಏಳಬೇಕು, ಅರ್ಜುನ ಅಂತಾನೆ, ನಾನಿದ್ದೇನೆ ಕೃಷ್ಣ, ನಾನಿದ್ದಾಗ ನೀನು ಯಾಕೆ ಚಿಂತೆ ಯಾಕೆ ಮಾಡುತ್ತೀಯ. ಕೃಷ್ಣ ಅಂತಾನೆ, ನೀನ ತ್ವಂ ಪಾಸಿ, ನೀನು ರಕ್ಷಣೆ ಮಾಡ್ತೀಯನೋ ಅರ್ಜುನ. ನಾನಿದ್ದೇನೆ, ಗಾಂಡೀವಿ ಅಲ್ವಾ, ಸರಿ ಹೋಗು ಅಂತಾನೆ. ಹೋದಾಗ ಆ ಸೂತಿಕಾ ಗೃಹಕ್ಕೆ ಹೆರಿಗೆ ಮನೆಗೆ ಇಡೀ ಬಾಣಗಳ ಪಂಜರ ಮಾಡುತ್ತಾನೆ. ಆತ ಯಾವ ಪಿಶಾಚಿಯೂ ಬರಲಿಕ್ಕಿಲ್ಲ, ಯಾವುದು ಬರಲಿಕ್ಕಿಲ್ಲ, ಆದರೆ ಕೂಸೆ ಅದೃಶ್ಯ. ಆವಾಗ ಅರ್ಜುನ ತುಂಬ ದುಃಖ ಪಡ್ತಾನೆ, ಅಗ್ನಿ ಪ್ರವೇಶ ಮಾಡಲಿಕ್ಕೆ ನೋಡುತ್ತಾನೆ. ಕೃಷ್ಣ ತಡೀತಾನೆ, ಇರಪ್ಪ ಇರು ಅಂಥೇಳಿ, ಅದು ಪಿಶಾಚಿ ಹೊತ್ತುಕೊಂಡು ಹೋದದ್ದಲ್ಲ, ಬೇರೆದೇ ಅಂತ ಹೇಳಿ ಅರ್ಜುನನನ್ನು ಕರಕೊಂಡು ಪಾತಾಳ ತಳಕ್ಕೆ ಕರ್ಕೊಂಡು ಹೋಗ್ತಾನೆ.
ಅಲ್ಲಿ ಶೇಷದೇವರು ಸಂಕರ್ಷಣ ಭಗವಂತ ಎಲ್ಲ ಇರ್ತಾರೆ. ಕೃಷ್ಣ ಬಂದ ಕೂಡಲೇ ಶೇಷದೇವರು ವಿಶೇಷವಾಗಿ ಸತ್ಕಾರ ಮಾಡಿ ಅದು ಹೇಳ್ತಾರೆ, ಕೃಷ್ಣ ನಿನ್ನನ್ನು ನೋಡಬೇಕು ಅಂತ ನಾವೇ ಆ ಮಕ್ಕಳನ್ನು ಕರೆಸಿದ್ದಯ್ಯ ಅಂತ ಹೇಳ್ತಾರೆ. ಆವಾಗ ಅರ್ಜುನನಿಗೆ ಆಶ್ಚರ್ಯ ಆಗುತ್ತೆ, ಓಹೋ ಮಕ್ಕಳು ಇಲ್ಲಿಗೆ ಬಂದ್ರ ಅಂತ ಹೇಳಿ ಆ ಮಕ್ಕಳನ್ನು ಕರ್ಕೊಂಡು ಬಂದು ಆ ಬ್ರಾಹ್ಮಣನಿಗೆ ಕೊಟ್ಟು ಯಜ್ಞವನ್ನು ಕೃಷ್ಣ ವಿಶೇಷವಾಗಿ ಪೂರ್ಣ ಮಾಡುತ್ತಾನೆ. ನೀವು ಕೊಚ್ಚಿ ದೇಶಕ್ಕೆ ಹೋದರೆ ಆ ಕೊಚ್ಚಿಯಲ್ಲಿ ಒಂದು ಕೃಷ್ಣನ ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಕೃಷ್ಣನ ಪಂಚಲೋಹ ಪ್ರತಿಮಾ, ಮನುಷ್ಯರಷ್ಟು ಎತ್ತರ ಇರತಕ್ಕಂಥ ಕೃಷ್ಣ ಪ್ರತಿಮಾ ಇದೆ. ಅದು ಅರ್ಜುನ ಪ್ರತಿಷ್ಠಾ ಮಾಡಿದಂಥ ಕೃಷ್ಣ ಪ್ರತಿಮಾ. ಸುತ್ತು ಅನಂತೇಶ್ವರ ದೇವಸ್ಥಾನ ಇದ್ದಂತೆ ಗಜಪೃಷ್ಠಾಕೃತಿಯಲ್ಲೇ ದೊಡ್ಡ ದೇವಸ್ಥಾನ. ಹೇಗೆ ಅನಂತೇಶ್ವರ ದೇವಸ್ಥಾನಕ್ಕೆ ಮೇಲೆ ಇರತಕ್ಕಂಥ ಚಪ್ಪಡಿ ಕಲ್ಲೆಲ್ಲ ಭೀಮಸೇನ ದೇವರು ಒಂದು ಕೈಯಿಂದಿಟ್ಟಿದ್ದು, ಹಾಗೆ ಆ ಕೃಷ್ಣ ದೇವಸ್ಥಾನಕ್ಕೂ ಭೀಮಸೇನ ದೇವರೇ ಚಪ್ಪಡಿ ಕಲ್ಲನ್ನು ಹಾಕಿದರು. ಅದು ಪಾಂಡವರು ಕಟ್ಟಿದ ಗುಡಿ. ಆ ಗುಡಿಯ ಆ ಗೋಡೆಯ ಮೇಲೆ ಈ ಕಥೆ ಇದೆ. ಕೃಷ್ಣ ಪಾತಾಳ ತಲಕ್ಕೆ ಹೋಗುವುದು, ಮಕ್ಕಳನ್ನು ಕರ್ಕೊಂಡು ಬರೋದು ಎಲ್ಲವೂ ಇದೆ. ನೀವು ನೋಡಬಹುದು ಅಲ್ಲಿಗೆ ಹೋದರೆ ದೊಡ್ಡ ಮನೆಯಷ್ಟು ಅಗಲ ಪಾತ್ರೆ, ಅಂದರೆ ನಾವು ಪಾತ್ರೆಗೆ ಮುಚ್ಚುವಂಥ ಏನು ಸಣ್ಣ ಮುಚ್ಚಳ ಇಡ್ತೀವಲ್ಲ, ಚೂರು ತಗ್ಗಿರುವಂಥ ಮುಚ್ಚಳ, ಅಂಥ ದೊಡ್ಡ ಪಾತ್ರೆ. ಆ ಪಾತ್ರೆಯಲ್ಲಿ ಪರಮಾನ್ನ ತಯಾರಾಗುತ್ತೆ. ನಾವೆಲ್ಲ ಹೋಗಿದ್ವಿ ಬೆಳಗಿನ ಜಾವ ಹೋಗಬೇಕು, ಅವ್ರು ಹೇಳಿದರು ಬೆಳಗಿನ ಜಾವ ಹೋಗ್ರಿ, ನೀವು ಅರ್ಧ ತಾಸು ತಡ ಮಾಡಿದರೆ ಆ ಪರಮಾನ್ನ ಇಡೀ ಒಂದು ತೊಟ್ಟು ಉಳಿಯಲ್ಲ. ಅಲ್ಲಿದವರೇ ಲೋಕಲ್ಲೆಲ್ಲರೂ ಬರ್ತಾರೆ, ದೇವರ ದರ್ಶನ ಮಾಡ್ತಾರೆ, ಅರ್ಧ ಗಂಟೆಯಲ್ಲಿ ಪಾತ್ರೆ ಬೋರಳಾಕೆ ಹೋಗ್ಬಿಡ್ತಾರೆ. ಅದ್ಭುತವಾಗಿರತಕ್ಕಂಥ ಆ ಕೃಷ್ಣನ ದರ್ಶನ, ಆ ಒಂದು ವಿಶೇಷವಾಗಿರತಕ್ಕಂಥ ಚರಿತ್ರೆ ಅಲ್ಲಿ ದಾಖಲಾಗಿದೆ. ನಂತರ ಕೃಷ್ಣ ಅಲ್ಲಿ ಯಮುನಾ ನದಿಯಲ್ಲಿ ಅವ್ರತ ಸ್ನಾನ ಮಾಡ್ತಾ ಇದ್ದಾನೆ. ಅಷ್ಟರೊಳಗೇನೆ ದಂತವಕ್ರ ವಿದೂರಥ ದ್ವಾರಕೆಯ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ ಗರುಡ ವಾಹನನಾಗಿ ತಾನು ಬಂದು ದಂತವಕ್ರನನ್ನು ವಿದೂರಥನನ್ನು ಸಂಹಾರ ಮಾಡ್ತಾ ಇದ್ದಾನೆ. ನಂತರ ವಿಶೇಷವಾಗಿ ಕೃಷ್ಣನನ್ನು ದರ್ಶನ ಮಾಡಲಿಕ್ಕೆ ಕೃಷ್ಣನ ಅವತಾರ ಸಮಾಪ್ತಿ ಮಾಡುತ್ತಾನೆ, ಅವನ ದರ್ಶನ ಮಾಡಬೇಕು ಅಂತ ಮಹಾಜ್ಞಾನಿಗಳಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಋಷಿಗಳೆಲ್ಲ, ವಿಶ್ವಾಮಿತ್ರರು, ಗೌತಮರು, ವಸಿಷ್ಠರು, ಎಲ್ಲರೂ ನಾರದರು ಮೊದಲಾದಂಥ ಮಹಾನುಭಾವರೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ. ಪಿಂಡಾರಕ ಕ್ಷೇತ್ರ ಅಂತ ಅಲ್ಲಿ ರುದ್ರದೇವರ ಸನ್ನಿಧಾನವಿದೆ, ನೋಡಬೇಕು. ದ್ವಾರಕೆಯಿಂದ ಹೋಗುವಾಗ ಸೋಮನಾಥಕ್ಕೆ ಹೋಗುವಾಗ ಹಾದಿಯಲ್ಲಿ ಪಿಂಡಾರಕ ಕ್ಷೇತ್ರ ಬರುತ್ತೆ. ಆ ಪಿಂಡಾರಕ ಕ್ಷೇತ್ರದಲ್ಲಿ ವಿಶೇಷವಾಗಿ ನೋಡಬೇಕಾಗಿದ್ದು ಧರ್ಮರಾಜ ಯುದ್ಧದಲ್ಲಿ ಸತ್ತಂತಹ ಪ್ರತಿಯೊಬ್ಬರಿಗೂ ಪಿಂಡ ಪ್ರದಾನ ಮಾಡಿದ ಜಾಗ. ಅಲ್ಲಿ ಬಾವಿ ಇದೆ, ಆ ಬಾವಿಯಲ್ಲಿ ಪಿಂಡ ಹಾಕಿದರೆ ಅದು ನೀರಲ್ಲಿ ಮುಳುಗಲ್ಲ, ಮೇಲೆ ತೇಲ್ತಾ ಇರುತ್ತೆ. ಧರ್ಮರಾಜನ ಒಂದು ಧರ್ಮಬುದ್ಧಿ, ಆ ತಪಶಕ್ತಿಯ ಫಲ ಈಗಲೂ ಇದೆ ಅಂತ ಹೇಳ್ತಾರೆ. ಸಮುದ್ರ ಬೆಳಗ್ಗೆ ಮುಚ್ಚಿ ಹಾಕಿರುತ್ತೆ, ಸಂಜೆ ತೆಗೆಯುತ್ತೆ. ಆ ರೀತಿ ಆ ಪಿಂಡಾರಕ ಕ್ಷೇತ್ರಕ್ಕೆ ಎಲ್ಲರೂ ವಿಶೇಷವಾಗಿರತಕ್ಕಂಥ ಮುನಿಗಳು ಬರ್ತಾ ಇದ್ದಾರೆ. ನಂತರ ವಿಶೇಷವಾದ ಕ್ಷತ್ರಿಯರೂ ಬರ್ತಾ ಇದ್ದಾರೆ. ನಂತರ ಹೇಳ್ತಾರೆ ಯದುವಂಶದ ವಿಸ್ತಾರ, ಅದರ ಶ್ರೇಷ್ಠತ ಇವೆಲ್ಲವನ್ನು ಹೇಳಿ ಶುಕಾಚಾರ್ಯರು ಆ ಸ್ಕಂದವನ್ನು ಸ್ತೋತ್ರ ಭಗವಂತನ ಸ್ತೋತ್ರ ಮಾಡುತ್ತಾರೆ. ಇವನ ಅನುಗ್ರಹದಿಂದಲೇ ಜಗತ್ತೆಲ್ಲ ಉಳಿಯುತ್ತಯ್ಯ ಅಂಥ ಅವನ ಕೈಯಲ್ಲಿ ಆ ಯಾದವರೆಲ್ಲರೂ ಉಳಿದಿದ್ದಾರೆ, ಅಂಥ ಅದ್ಭುತವಾದ ದೇವತೆಗಳು ಬಂದಿದ್ದಾರೆ ಅಂತ ಸ್ತೋತ್ರ ಮಾಡಿದಲ್ಲಿಗೆ ದಶಮಸ್ಕಂಧವನ್ನು ನಿಲ್ಲಿಸ್ತಾರೆ. ನಂತರ ಋಷಿಮುನಿಗಳೆಲ್ಲರೂ ಬಂದಾಗ ಅಲ್ಲಿ ಸಾಂಬನಿಗೆ ಸ್ತ್ರೀವೇಷ ಹಾಕಿ ಋಷಿಗಳಿಗೆ ಅವಮಾನ ಮಾಡುತ್ತಾರೆಯೇ ಯಾದವ ಬಾಲಕರು, ನೀವೆಲ್ಲ ಜ್ಞಾನಿಗಳು, ಈ ಹುಡುಗಿ ಗರ್ಭಿಣಿಯಾಗಿದ್ದಾಳೆ, ಏನು ಹಡಿತಾಳೆ ಹೇಳಿ ಅಂತ ಹೇಳಿದಾಗ ಮುಸಲವನ್ನು ಹಡಿತಾಳೆ ಅಂತ ಶಾಪ ಕೊಟ್ಟು ಹೋದರು. ಹೇಳ್ತಾರೆ ಅವರು ಬಂದದ್ದೇ ಶಾಪ ಕೊಡಲಿಕ್ಕೆ, ದೇವರು ಕರೆಸಿದ್ದೇ ಶಾಪ ಕೊಡಲಿಕ್ಕೆ. ಯಾಕೆ? ಯದುಕುಲ ತಾನು ರಕ್ಷಣೆ ಮಾಡಿದ್ದು, ಅವರನ್ನ ಯಾರು ಸಂಹಾರ ಮಾಡಲಿಕ್ಕಾಗಲ್ಲ, ಇವರಿಗೆ ಸಾವು ಬರಬೇಕು, ಮೇಲಕ್ಕೆ ಅವರವರ ಸ್ಥಾನಕ್ಕೆ ದೇವತೆಗಳು ಹೋಗಬೇಕು, ಅದಕ್ಕಾಗಿ ಭಗವಂತ ಆ ವ್ಯವಸ್ಥೆಯನ್ನು ಮಾಡಿದ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ನಾಳೆ ವಿಶೇಷವಾಗಿರತಕ್ಕಂಥ ಏಕಾದಶ ಸ್ಕಂಧ,
ಹಾಗೆ ದ್ವಾದಶ ಸ್ಕಂದ ಮತ್ತು ಹಿಂದಿನದ್ದೆಲ್ಲ ವಿಶೇಷವಾಗಿರತಕ್ಕಂಥ ಒಂದು ಚಿಂತನಾಪೂರ್ವಕ ಮಂಗಳ ಮಹೋತ್ಸವ ಈ ಒಂದರದ್ದು ನಾಳೆ ಸಂಜೆಗಿರುತ್ತೆ. ಎಲ್ಲರೂ ನಾಳೆ ಸಂಜೆಗೆ ಮತ್ತು ಸೇರೋಣ. ಶ್ರೀಕೃಷ್ಣಾರ್ಪಣಮಸ್ತು.